மம வாசம் மாம் சுத்தாம் சந்தீரசக்திஹரஸ்வகம் அன்யாம்ஸ்தஹஸ்தச்சரணஸ்ரவணத்வதாதீன் ப்ராணான் நமோ பகவதே புருஷாய சுத்தே யஸ்மாத் ப்ரஹ்மேந்திர ருத்ராதி தேவதானாம் ஸ்ரேயோபிஷம் நான் வித்யாய மத்தாய ச நமோ நமஃ வசது ஸ்ரீமதானந்தீர்த்தேந்துர்னோ ஹிருதம் வரே உத்வச்சந்திரிகா ஸ்வாந்த சந்தாபம் சர்வோத்தமோ விஷ்ணுரதோ ரமாச ப்ரஹ்மா ச வாயுஷ்ச ததீய பத்ம்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷ்யந்தி நாராயணாய பரிபூர்ண குணார்ணவாய விஷ்வோதயஸ்திலயோன்யதிப்ரதாய ஞானப்ரதாய விபுதாசுரசௌக்கியதுக்கதத்தாரணாய விததாய நமோ நமஸ்தே. நாராயணம் சுரகுரும் ஜெகதேசநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபோமாத்யமீஷம் வந்தே பவத்னமராசுரசித்தவந்த நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுகி. பரமபுத்திரமாக ஸ்ரீமன் மகாபாரதத்திலே நவரீதியாகிய பாண்டவர அத்தியந்த அபூர்வவாதந்த ஐஸ்வர்யவன்னு கண்டு அதர பக்கே இன்னில்லத ஹாகே ಹೊಟ್ಟೆ ಕಿಚ್ಚುಪಟ್ಟು ಅದನ್ನೆಲ್ಲ ಸಹ ತಾನು ಪಡೆಯಬೇಕು, ಅದಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಶಕುನಿಯ ಸಲಹೆಯಂತೆ ದೂತವನ್ನ ಮಾರ್ಗವನ್ನಾಗಿ ಮಾಡಿಕೊಂಡು ಅವರ ಪರಾಜಯಕ್ಕೆ ಕಾರಣವಾಗಬೇಕು ಅಂತ ಹೊರತ ಅದಕ್ಕೆ ತಂದೆಯ ಆದ ಧೃತರಾಷ್ಟ್ರನ ಮನಸ್ಸನ್ನ ತನ್ನ ಕಡೆಗೆ ಎಳೆಕೊಂಡು ಅವನು ಸ್ವತಃ ದೂತಕ್ಕೆ ಆಹ್ವಾನ ಕೊಡೋ ಹಾಗೆ ಮಾಡಿದ. ವಿದುರ ಎಷ್ಟು ಹೇಳಿದ್ರು ಸಹ ಧೃತರಾಷ್ಟ್ರ ಕೇಳಲಿಲ್ಲ. ಪುತ್ರ ಮೋಹ ವಿದುರನ ಮಾತಿಗಿಂತ ದೊಡ್ಡದಾಯಿತು. ವಿದುರನ ಮಾತು ಧರ್ಮಶಾಸ್ತ್ರ, ಆತ ಧರ್ಮರಾಜನ ಅವತಾರ. ಇದು ಪುತ್ರ ಮೋಹ, ಧರ್ಮಶಾಸ್ತ್ರಕ್ಕಿಂತ ವ್ಯಾಮೋಹನೇ ಮನುಷ್ಯನ ಹೆಚ್ಚು ಕಾಡುತ್ತೆ ಅಂತ ಹೇಳಿದ್ರು. ಏಕಾಶಿ ಉಪವಾಸ ಮಾಡಬೇಕು, ಮಗ ಹಣ್ಣು ಕೂಸು 30 ವರ್ಷದ ಕೂಸು ಮಾಡಬಾರದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು. ಯಾಕೆ ಅಯ್ಯೋ ನಮ್ಮ ಕೂಸು ಮಾಡಬಾರ, ಇನ್ನೊಬ್ಬರು ಬೇಕಾದ್ರೆ ಮಾಡಬಹುದು, ಇದು ಮಾಡಬಾರದು. ಯಾಕೆ ಅಭಿಮಾನ ಜಾಸ್ತಿ ಆಗಿಬಿಡುತ್ತೆ. ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೇ ಹರಿವಾಸರೇ. ಸಮಸ್ತ ಶಾಸ್ತ್ರಗಳು ನಮಗೆ ಹೇಳೋದೆಲ್ಲ ಇವತ್ತು ಕೀಪ್ ಲೆಫ್ಟ್ ಅಂತ ರೋಡ್ಸ್ ಇದೆ, ಟ್ರಾಫಿಕ್ ರೂಲ್ಸ್ ಇದೆ. ಯಾತಕ್ಕೆ? ಸೇಫ್ ಜರ್ನಿಗಷ್ಟೇ. ಟ್ರಾಫಿಕ್ ರೂಲ್ಸಿನ ಉದ್ದೇಶ ಸುರಕ್ಷಿತ ಪ್ರಯಾಣಕ್ಕೆ. ಧರ್ಮಶಾಸ್ತ್ರದ ವಿಧಿವಿಧಾನಗಳೆಲ್ಲ ಯಾತಕ್ಕೆ? ನಮ್ಮ ಸುರಕ್ಷಿತವಾದ ಜೀವನಕ್ಕೆ. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲವೂ ಸಹ ನಮಗಿರಬೇಕು, ನಮ್ಮ ಮುಂದಿನ ಜನಾಂಗಕ್ಕಿರಬೇಕು. ಇವತ್ತು ನಾವೇನೋ ನಾಟಿ ಸಿದ್ದಿ ತಿಂದು ಹೋದ್ವಿ ಅಂತ ಹೇಳಿದ್ರೆ ಸುಖ ಅಲ್ಲ, ಅದು ಶಾಶ್ವತವಾಗಿ ನಡೀಬೇಕು. ಅದನ್ನೆಲ್ಲ ಮುಂದೆ ಇಟ್ಟುಕೊಂಡು ಶಾಸ್ತ್ರಕಾರ ಶಾಸ್ತ್ರ ನಮಗೆ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳೋದ್ರ ಬದಲು ಅದನ್ನ ಅಪಾರ್ಥ ಮಾಡಿಕೊಂಡು ಬಿಟ್ಟು ನಾವು ವ್ಯಾಮೋಹವನ್ನು ಮುಂದೆ ಮಾಡಿಕೊಂಡು ಪ್ರೀತಿ ಅಂತ ಅದಕ್ಕೆ ಹೆಸರಿಟ್ಟು ಸುಮ್ಮನೇನೆ ಪ್ರೀತಿ ಅಲ್ಲದು ವ್ಯಾಮೋಹ ಅಷ್ಟೇನೆ ಅಂತ ಪ್ರೀತಿ ಅಂತ ಹೆಸರು ಕರೆದು ಧರ್ಮಶಾಸ್ತ್ರ ಉಲ್ಲಂಘನೆ ಮಾಡ್ತೇವಲ್ಲ, ಅದಕ್ಕೆ ದುರ್ಯೋಧನ ಧೃತರಾಷ್ಟ್ರದ ಪ್ರಸಂಗ ದೊಡ್ಡ ದೃಷ್ಟಾಂತ. ನೋಡೋದಕ್ಕಂತ ಸರಿಯಾಗಿ ಕಾಣ ಧೃತರಾಷ್ಟ್ರ ಎಷ್ಟು ತಪ್ಪು ಮಾಡ್ತಾನೆ ಮಗನ ಮೇಲಿನ ಮೋಹದಿಂದ ಅನಿಸುತ್ತೆ. ನಾವು ಪ್ರಾಕ್ಟಿಕಲಿ ಮಾಡೋದು ಅದನ್ನೇ. ಮತ್ತೆ ಅವನೇನು ತಪ್ಪು ಮಾಡ್ತಾನೆ ಅಂತ ಹೇಳ್ತೇವೋ ಆ ತಪ್ಪನ್ನು ನಾವು ದಿವಸ ಮಾಡ್ತೇವೆ ಎಂಬುದೇ ಭಾರಿ ಆಶ್ಚರ್ಯ. ಮಗು ಮರಗಿರುತ್ತೆ ಬೆಳಗಿನ ಹೊತ್ತಿನಲ್ಲಿ ಎದ್ದು ಸಂಧ್ಯಾನೆ ಮಾಡಿ ಅಂತ ಹೇಳೋದು ಹೇಳಿ ನಮಗಿಲ್ಲ. ನಿದ್ದೆ ಮಾಡುತ್ತೆ ಯಾಕೆ ಎಬ್ಬಿಸಬೇಕು ಆ ಥರ. ಮತ್ತೆ ನಿದ್ದೆ ಯಾವುದೇ ಹೇಳಿದ್ರು ನೀವೇನು ಎಬ್ಬಿಸೋದು ಈ ಮಧ್ಯೆ? ತಂದೆ ತಾಯಿ ಇರೋದೇ ಅದಕ್ಕೆ ತಾನೆ. ಈ ಮಧ್ಯೆ ಹಾಟ್ಲಲ್ಲಿ ಬೆಲ್ಲ ಕುಡಿತಾರೆ ಸೂಚನೆ ಕೊಡ್ಲಿಕ್ಕೋಸ್ಕರ. ಮನೆಯಲ್ಲಿ ದೊಡ್ಡವರು ಇರಬೇಕಾದದ್ದು ಚಿಕ್ಕವರು ಎಬ್ಬಿಸ್ಲಿಕ್ಕೋಸ್ಕರ. ನಾಳೆ ಬೆಳಿಗ್ಗೆ ಪರೀಕ್ಷೆ ಅಂತ ಹೇಳಿದಾಗ ಹೇಗೆ ಎಬ್ಬಿಸ್ತಾರೆ ನೋಡಿ, ಕೂಸು ಮಲಗಿರಲಿ ಅಂತ ಹೇಳಿಬಿಟ್ರೆ ಸೆಪ್ಟೆಂಬರ್ ವರೆಗೂ ಮಲಗಬೇಕಾಗುತ್ತೆ. ಅವತ್ತು ಹೋಗದೆ ಹೋದ್ರೆ ಹಾಗೆ ಮಲಗೆ ಇರು. ಅವತ್ತು ಹೇಗೆ ಬೇಗ ಎಬ್ಬಿಸ್ತಾರೆ ನೋಡಿ, ಹೋಗು ಹೋಗು ಒಂದು ಕಡೆ. ಆ ತರ ಅಲ್ಲಿ ಸಂಧ್ಯಾ ವಂದನೆ ಎಂಬುದು ಪ್ರತಿನಿತ್ಯದ ಪರೀಕ್ಷೆ. ಅರ್ಹ ಸಂಧ್ಯಾ ಮುಪಾಸೀತ. ಸಂಧ್ಯಾ ವಂದನೆ ಏನೂ ಅಲ್ಲ, ನಮ್ಮ ಒಳ್ಳೆಯದನ್ನು ಎಲ್ಲಾ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದಷ್ಟೇ. ಪರಮಾತ್ಮನಿಂದ ಹಿಡಿದು ಎಲ್ಲಾ ದೇವತೆಗಳನ್ನು ಕೂಡ ನಾವು ನಮಗೆ ಧಿಯೋ ಯೋನಃ ಪ್ರಚೋದಯ, ನಮ್ಮನ್ನು ಸನ್ಮಾರ್ಗದಲ್ಲಿ ಭಗವಂತ ಇಡಲಿ. ಈ ಮಂತ್ರ ಹೇಳೋದಕ್ಕೆ ಇದೇನು ಹಳೆ ಪದ್ಧತಿನ? ಯಾವ್ದಿದು? ಮನುಷ್ಯ ಬಯಸೋದೇ ಅದನ್ನು, ಪ್ರತಿನಿತ್ಯ ಬಯಸಬೇಕಾದ್ದೇ ಅದನ್ನು.
ಅದನ್ನ ಆ ಕಾಲಕ್ಕೆ ಕೇಳಿಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಒಂದು ಮನುಷ್ಯ ಏನ್ ಮಾಡ್ತಾನೆ, ಏನೋ ಒಂದು ಅನ್ವಾಂಟೆಡ್ ಥಿಂಗ್ ಅಂತ ತಿಳ್ಕೊಂಡ್ಬಿಡ್ತೀವಿ. ನಾವು ದೇವರು ಪ್ರಾರ್ಥನೆ ಮಾಡ್ತೇವೆ ಸಂಧ್ಯಾ ವಂದ್ಯಾತಕ್ಕೆ ಮಾಡಬೇಕು ಅಂದ್ರೆ ಸಂಧ್ಯಾ ವಂದ್ಯಾದ ಅರ್ಥನೇ ಗೊತ್ತಿಲ್ಲ ಅಂತ ಅರ್ಥ. ದೇವರು ಪ್ರಾರ್ಥನೆ ಮಾಡ್ತೇವೆ ಸಂಧ್ಯಾ ವಂದ್ಯಾತಕ್ಕೆ ಮಾಡಬೇಕು ಅಂದ್ರೆ ಸಂಧ್ಯಾ ಹೋದ್ರೆ ಸಿಸ್ಟಮೆಟಿಕ್ ಪ್ರಾರ್ಥನೆ ಅಷ್ಟೇ. ತಲೆ ತೋರಿಸ್ತಾ ಪ್ರಾರ್ಥನೆ ಮಾಡಬೇಡ, ಈಗ ಸರಿಯಾಗಿ ಪ್ರಾರ್ಥನೆ ಮಾಡಬೇಕು. ಅದನ್ನು ಹಾಕಿಕೊಟ್ಟ ಪದ್ಧತಿಗೆನೆ ಸಂಧ್ಯಾ ವಂದನೆ ಅಂತ ಕರೆಯೋದಷ್ಟೇ. ಯೋಜಿತ ಹಾಗೆ ಮಾಡಿದರೆ ಬೆಲೆ ಇಲ್ಲ. ಪ್ರೊಫಾರ್ಮ ಹೇಗೆ ಫಿಲಪ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ಅಪ್ಲಿಕೇಶನ್ ಫಾರ್ಮ್ ಹಾಕಿಕೊಟ್ರೆ ಇನ್ವ್ಯಾಲಿಡ್, ಅದು ಇಲ್ಲ ಹೋದ್ರೆ ಇನ್ವ್ಯಾಲಿಡ್, ಅಕ್ಸೆಪ್ಟೇ ಮಾಡೋದಿಲ್ಲ. ಇವಳು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾವ್ದು ನ್ಯೂಸ್ ಪ್ರಿಂಟ್ ಅಲ್ಲಿ ಪ್ರಿಂಟ್ ಮಾಡಿದ್ರು ಅಪ್ಲಿಕೇಶನ್ ಅಲ್ಲೇ ಹಾಕ್ಬೇಕು. ಇದು ನಿಯಮ ಇದು. ಅದಕ್ಕೆ ಸಂಧ್ಯಾ ಬಂದ್ರೆ ಪ್ರೊಫಾರ್ಮ ಇದ್ದಾಗ ಅದನ್ನ ನೋಡ್ಕೊಂಡು ಆ ರೀತಿ ಮಾಡಿದ್ರೆ ದೇವತೆಗಳು ಸ್ವೀಕಾರ ಮಾಡ್ತಾರೆ, ದೇವರು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಶಾಸ್ತ್ರ ಹೇಳೋ ಅದನ್ನ ಮಾಡಿಸ್ಲಿಕ್ಕೆ ದಿವಸ ತಪ್ಪುತ್ತೇವೆ. ಅಪ್ಪಿತಪ್ಪಿನ ಸಕಾಲಕ್ಕೆ ಮಾಡೋದಕ್ಕೆ ಹೇಳೋದೇ ಇಲ್ಲ. ಯಾಕೆ ಇವನೇ ಎದ್ದಿರೋದಿಲ್ಲ, ಅದು ಇನ್ನೊಂದು ಬೇರೆ ಜೊತೆಗೆ ಅವನು ಎಬ್ಸೋದಿಲ್ಲ ಅಲ್ಲ, ತಾನ್ ತರ ಎಲ್ಲಿದ್ದಾನೆ ಮಧ್ಯೆ ಎದ್ದಿರ್ತಾನೆ. ಅಂದ್ರೆ ಈ ರೀತಿ ಧರ್ಮಶಾಸ್ತ್ರವನ್ನು ಬಿಡ್ಲಿಕ್ಕೆ ಹೊರಟ್ರೆ ಪ್ರತಿನಿತ್ಯ ಆಯುಷ್ಯ ಹಾನಿಯಾಗುತ್ತೆ ಅಂತ ಹೇಳಿದ್ರು. ಪ್ರತಿನಿತ್ಯ ಆಯುಷ್ಯ ಹಾನಿಯಾಗುತ್ತೆ. ಸೂರ್ಯೋದಯಕ್ಕಿಂತ ಮುಂಚೆ ಎಳದೇ ಇರೋದೇ ಒಂದು ಆಯುಷ್ಯ ಹಾನಿಗೆ ಕಾರಣ. ಕರ್ಗೆ ಕೊಡದೇ ಇರೋದೇ ಇನ್ನೊಂದು ಆರೋಗ್ಯ ಆಯುಷ್ಯ ಹಾನಿಗೆ ಕಾರಣ, ಅನಾರೋಗ್ಯಕ್ಕೂ ಕಾರಣ. ಇದರಿಂದ ನಾವು ನೋಡೋದು ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ, ಮಾಡೋದೇನು ಕೆಟ್ಟದಾಗಲಿ ಅಂತ. ಇದು ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ 8 ವರ್ಷಕ್ಕೆ ಉಪನಯನ ಮಾಡಿ ಏನು ಗೊತ್ತಿರುತ್ತೆ ಪಾಪ ಅವರಿಗೆ. ಆದ್ರಿಂದ ಎಲ್ಲ ಹೇಳ್ತಾ ಹೋದ್ರೆ ಆಗ ಗೊತ್ತಾಗ ಅವನೇನ್ ಮಾಡ್ತಾನೆ, ತನ್ನ ಮಕ್ಕಳನ್ನ ಹಾಗೆ ಡೆವಲಪ್ ಮಾಡ್ತಾನೆ. ಮತ್ತೆ ಓ ನನ್ನ ತಂದೆ ಹೀಗೆ ಮಾಡಿಸಿದ್ದ, ನೀವು ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅದಕ್ಕೆ ವಂಶ ಅಂತ ಕರೆಯೋದು. ವಂಶಾಭಿವೃದ್ಧಿ ಅಂದ್ರೆ ಬರೀ ದೇಹ ಕೊಟ್ಟರೆ ವಂಶಾಭಿವೃದ್ಧಿ ಅಲ್ಲ, ಆ ತಕ್ಕಂಥ ಸಂಸ್ಕೃತಿಯನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ಅದನ್ನು ಕೊಡದೆ ಹೋದರೆ ಧೃತರಾಷ್ಟ್ರ ಹೇಗೆ ಸೋಲ್ತಾನಲ್ಲ, ಹಾಗೆ ವ್ಯರ್ಥವಾದ ವ್ಯಾಮೋಹಕ್ಕೊಳಗಾಗಿ ಬಿಟ್ಟು ಅವನು ಹೇಳಿದಾಗೆ ಕೆಡುತ್ತಾನೆ. ಇದರನಿಗೆ ಸಮಾಧಾನ ಮುಂದೆ ಎಲ್ಲ ನೋಡ್ಕೊಂಬೋಣ, ಈಗ ಬೇಡ ಮುಂದೆ ನೋಡ್ಕೊಂಬೋಣ, ರಿಟೈರ್ ಆದ್ಮೇಲೆ ನೋಡ್ಕೊಂಬೋಣ ಅಂತಾರಲ್ಲ, ಹಾಕಿ ಹೀಗೆಲ್ಲ ಬೇಡ. ಆಮೇಲೆ ಹೇಗೂ ಮಾಡಿದ್ರೆ ಆಯ್ತಲ್ಲ, ಏನ್ ಮಾಡ್ತಾನೆ ಅವೇ ಸಂಧ್ಯಾ ಕೈ ನಡುಗ್ತಾ ಇರುತ್ತೆ, ಏನ್ ಸಂಧ್ಯಾ ಅನ್ನೇ ಮಾಡ್ತಾನೆ. ಮತ್ತೆ ಮೆಮೊರಿ ನೆನಪೇ ಇರೋದು, ಎಷ್ಟೋ ಪುಸ್ತಕ ನೋಡಿದ್ರು ಮಾಡ್ತಿರೋದು, ದಿವಸ ಪುಸ್ತಕ ನೋಡಿದ್ರು ಬರೋದೇ ಇಲ್ಲ ಕೊನೆಗೆ ಅವ್ರಿಗೆ. ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬರುತ್ತಾ ಹಾಗೆ ವಯಸ್ಸಾದ್ಮೇಲೆ ಬರೋದೇ ಇಲ್ಲ. ಅವ್ ಮಾಡೋದೇನಿ ಮತ್ತೆ ನೋಡ್ತಾನೆ, ಸಾಧ್ಯ ಸರಿ ಇಲ್ಲ ಮುಂದಿನ ಜನ್ಮಕ್ಕೆ ಅಂತ ಹೇಳ್ಬಿಡ್ತಾನೆ. ಮುದ ಮೊದಲು ರಿಟೈರ್ ಆದ್ಮೇಲೆ ಅವ್ರ ಮುಂದಿನ ಜನ್ಮಕ್ಕೆ ದೇವ್ರು ಕಾಯ್ಕೊಂಡು ಕೂತಿರು, ಅರ್ಗೆ ಕೊಡೋದು ಕಲಿವರಿಗೆ ಕಾಯ್ಕೊಂಡು ಕೂತಿರ್ಬೇಕು. ಲೈಟ್ ಬಿಲ್ ಮುಂದಿನ ಜನ್ಮ ಕೊಡ್ತೀವಿ ಅಂತ ಹೇಳಿ ಗೊತ್ತಾಗುತ್ತೆ, ಮುಂದಿನ ಜನ್ಮಕ್ಕೆ ಲೈಟ್ ಕೊಡ್ತೀವಿ ಅಂತ ಹೋಗ್ಬಿಡ್ತಾನೆ. ಇವತ್ತು ವಾಟರ್ ಬಿಟ್ಟು ಎಪ್ಪು ಕೊಡ್ತಾನೆ, ಎಲ್ಲದನ್ನು ಕೊಡ್ತಾನೆ. ಈ ಸೂರ್ಯಾರ್ಗೆ ಒಳ್ಳೆ ಗೋಳಾಡ್ತಾನೆ, ಅದೆಲ್ಲ 1000 ರೂಪಾಯಿ ಕೊಡ್ಬೇಕು ಅದಕ್ಕೆಲ್ಲ, ಅದನ್ನು ಕೊಡ್ತಾನೆ. ಇದೇನು ಬರೀ ಅರಿಗೆ ನೀರು ಅಷ್ಟೇನಲ್ಲ, ಅದ್ರಲ್ಲಿ ನೀರು ಅಷ್ಟೇ ಕೊಡೋದು. ನೀರು ಕೊಡೋದಕ್ಕೆ ನಾವು ಸೋಮಾರಿತನ ಮಾಡಿದ್ದಕ್ಕೆ ಆಯುಷ್ಯ ಆರೋಗ್ಯ ಎಲ್ಲ ಕಳ್ಕೊಡ್ತಾನೆ ಮನುಷ್ಯ ಅಂದ್ರೆ ಎಂತ ದುರಂತ ಇದು. ಧೃತರಾಷ್ಟ್ರ ಸರ್ವಸ್ವ ಕಳ್ಕೊತಾನೆ. ಈಗ ದುರ್ಯೋಧನ ಮಾತು ಕೇಳಿದ್ದಕ್ಕೆ ಅವನು ಶಾಶ್ವತ ಬಯಸ್ಕೋಬೇಕು. ಅದು ಮಹಾಭಾರತ ಎಲ್ಲಿವರೆಗೂ ಇರ್ತದೋ, ಎಲ್ಲಿವರೆಗೂ ಓದೋ ಜನಾಂಗ ಇರ್ತಾರೋ, ಅಲ್ಲಿ ಧೃತರಾಷ್ಟ್ರ ತಪ್ಪು ಮಾಡದ ಅಂತ ಅನ್ಸ್ಕೋತಾನೆ ಇರಬೇಕು. ಎಂತ ಅಪಕೀರ್ತಿ ಗುರಿಯಾಯ್ತು. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ. ಅರ್ಜುನಿಗೆ ಭಗವಂತನ ಎಚ್ಚರಿಸ್ತಾನೆ, ಧೃತರಾಷ್ಟ್ರನಿಗೆ ಆಗ್ತಾ ಇದೆ ಅದು. ಒಂದು ಕೊನೆಗೆ ಪಾಂಡವರು ಇವ್ನು ನೋಡಿದ್ರೆ ದುರ್ಲಾಭ ಪಡೆಯಲಿಕ್ಕೆ ಇವನು ಹೊರಟ್ರೆ ಪಾಂಡವರು ಮಾತ್ರ ಆಯ್ತು ಬರ್ತೇವೆ ಅಂತ ಬಂದೇ ಬಿಟ್ಟನು. ಧರ್ಮರಾಜನಂತೂ ಶರಣಾಗೇ ಬಿಡುತ್ತಾನೆ. ಸ್ವಂತ ತಂದೆಯೆಲ್ಲ ಏನಲ್ಲ, ತನ್ನ ದೊಡ್ಡಪ್ಪನ ಮಾತನ್ನ ಅಷ್ಟು ವಿಧೇಯನಾಗಿ ಕೇಳ್ತಾನೆ. ಇದು ಆಶ್ಚರ್ಯ. ಸ್ವಂತ ತಂದೆ ಮಾತನ್ನ ಈ ರೀತಿ ಕೇಳೋದು ಕಷ್ಟ. ಆ ದೊಡ್ಡಪ್ಪ ಅಂತ ಹೇಳಿ ಅದು ಕೆಟ್ಟವನು ಬೇರೆ, ಜೊತೆಗೆ ಅಂತವನ್ ಮಾತನ್ನ ಕೇಳ್ತಾನಲ್ಲ. ಇಂಥ ಬುದ್ಧಿ ಯಾತಕ್ಕೆ ಬಂತು ಅಂತ ಕೇಳಿದ್ರೆ ರಾಮದೇವರು ಮಾಡಿದ್ದೇನು, ತನ್ನ ತಂದೆಯ ಮಾತನ್ನ ನಡೆಸಬೇಕು ಅಂತ ಹೇಳಿಬಿಟ್ಟು 14 ವರ್ಷ ಕಾಡಿಗೆ ಹೋದ್ರಲ್ಲ, ಎಂಥ ಅಸಾಮಾನ್ಯವಾದಂತಹ ತ್ಯಾಗ, ತಂದೆಗೋಸ್ಕರ ಮಾಡಿದ ತ್ಯಾಗ. ರಾಮಾಯಣ ಮೊದಲು ತಾನೇ ನಡೆದಿದ್ದು ಮಹಾಭಾರತಕ್ಕಿಂತ. ಅದನ್ನು ಕೇಳಿದ ಇಂಪ್ಯಾಕ್ಟ್ ಇತ್ತ ಏನ್ ಮಾಡ್ತಾ ಇದೆ, ನಾನು ತಂದೆ ತಾಯಿ ಮಾತನ್ನು ಕೇಳಿದೆ. ಸ್ವಂತ ತಂದೆ ಇಲ್ಲ, ದೊಡ್ಡಪ್ಪ ಚಿಕ್ಕಪ್ಪಂದ್ರು ತಂದೆ ಇದ್ದ ಹಾಗೇನೆ, ಅದಕ್ಕೋಸ್ಕರ ಅವ್ರ ಮಾತನ್ನು ಕೇಳಬೇಕು ಅಂತ ಹೊರಟ. ಒಂಥರ ಮೆಕ್ಯಾನಿಕಲಿ ಫಾಲೋ ಮಾಡಿದಾಗಾಯ್ತು. ಆದರೆ ಭೀಮಸೇನಂತಹ ತಮ್ಮ ಇದ್ದಿದ್ದಕ್ಕೆ ಆ ತಪ್ಪೆಲ್ಲ ಸೆಟ್ರೈಟ್ ಆಗ್ತಾ ಇತ್ತು, ಇಲ್ಲದೆ ಹೋಗಿದ್ರೆ ತಪ್ಪಾಗ್ತಾ ಇತ್ತು. ರಾಮದೇವರು ತೋರಿಸಿದ ಲೋಕ ನೀತಿಯನ್ನ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಸರಿ ಹೋಗ್ತಿತ್ತು, ಸ್ವಲ್ಪ ತಪ್ತಾ ಇದ್ದಾನೆ. ಆ ಹೊತ್ತಿಗೆ ಮುಖ್ಯ ಉದ್ದೇಶ ಸರಿ ಇತ್ತು, ಆದ್ದರಿಂದ ಕೊನೆ ಒಳ್ಳೇದಾಗುತ್ತೆ. ಮಧ್ಯ ಮಧ್ಯೆ ತುಂಬಾ ಕಷ್ಟಪಡ್ತಾನೆ ಧರ್ಮರಾಜ, ಮನೆಗೂ ಬರ್ತಾನೆ. ಯಾರುದ್ದಕ್ಕೂ ಹೇಳ್ತಾರೆ ಹೋಗಬೇಡ ಹೋಗಬೇಡ ತಪ್ಪು ತಪ್ಪು ಅಂತ ಎಷ್ಟು ಹೇಳಿದ್ರು ಕೂಡ ಧರ್ಮರಾಜ ಕೇಳದೆ ಬಂದ. ಅಲ್ಲಿ ಬೀಡು ಬಿಟ್ಟಾಯ್ತು, ರಾತ್ರಿಯನ್ನ ಕಳೆದರು, ಬೆಳಗಾದ ತಕ್ಷಣ ಸಭಾಮಂಟಪವನ್ನು ಪ್ರವೇಶ ಮಾಡಿದರು. ಅದು ದುರ್ಯೋಧನ ತನ್ನ ತಂದೆಗೆ ಹೇಳಿ ನಿರ್ಮಾಣ ಮಾಡಿದಂತಹ ದ್ಯೂತ ಭವನ. ನಮ್ಮ ಮಾಡರ್ನ್ ಟೈಮ್ಸ್ ಕ್ಲಬ್ ಅಂತ ಅರ್ಥ, ಇನ್ನೇನಲ್ಲ ಅದು, ದ್ಯೂತ ಭವನ ಅಷ್ಟೇ. ಅದು ಸಭಾಭವನ ಅಂತ ಹೇಳಿದರೆ ಯಜ್ಞ ಮಂಟಪ ಅಲ್ಲ, ದ್ಯೂತ ಸಭೆಯನ್ನ ನಿರ್ಮಾಣ ಮಾಡಿಸಿದ್ದಾನೆ. ಅಂತ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ಕೂತಿದ್ದಾರೆ. ಎಂಥ ಒಂದು ನೋಡಿದರ, ಅವನ ಅನ್ನ ತಿಂದಿದ್ದರ ಫಲ ಅಂತ ಕೆಟ್ಟ ಸಭೆಯಲ್ಲಿ ಕೊಡಬೇಕಾಗಿದೆ. ದೇವಸ್ಥಾನದಲ್ಲಿ ಕೊಡಬೇಕಾದ ಮಹಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾನುಭಾವರು, ಅಂಥವರು ಈ ದುರ್ಯೋಧನನ ಒಂದು ಬಂಧನ ಚಿಕ್ಕಾಕೊಂಡಿದ್ರು. ಅದನ್ನ ಬಂಧನ ದಾಕ್ಷಿಣ್ಯ ಅಂದ್ರೆ ಹಾಗೆ, ಯಾವಾಗ ಮನುಷ್ಯ ಇನ್ನೊಬ್ಬರ ಉಪಕಾರಕ್ಕೊಳಗಾಗ್ತಾನೆ ಅದಕ್ಕೆ ಹಂಗು ಅಂತ ಕರೀತು. ಆ ಹಂಗಿಗೆ ಬಿದ್ದರೆ ಅದನ್ನ ಋಣ ಅಂತ ಹೇಳಿದ್ರೆ ಹಾಗೇನೆ. ಅದರ ಫಲ ಅಲ್ಲಿ ಕೂತಿದ್ದಾರೆ. ಇನ್ನೇನು ದ್ಯೂತ ಪ್ರಾರಂಭವಾಗಬೇಕು. ನಿನ್ನೆ ಹೇಳಿದ ಹಾಗೆ ದುರ್ಯೋಧನ ಜಾರ್ಕೊಂಡ್ಬಿಟ್ಟ ಆ ಟೈಮ್ನೊಳಗೆ, ನಾನು ದ್ಯೂತ ಆಡೋದಿಲ್ಲ, ಶಕುನಿ ಮುಂದೆ ಬಿಟ್ಟು ಆಡಿಸ್ತೇನೆ. ಇದು ತುಂಬಾ ಜನಕ್ಕೆ ದೊಡ್ಡ ಉತ್ತರ. ಇದು ಒಂದು ಕಲಿ ಕಲಿ ಅಂತ ಹೇಳ್ತಾರಲ್ಲ, ಎಲ್ಲಿದ್ದಾನೆ ಕಲಿ ಅಂತ ಕೇಳಿದರೆ ಡೈರೆಕ್ಟ್ ಕಲಿ ಕಾಣೋದಿಲ್ಲ, ಯಾರನೋ ಮುಂದೆ ಬಿಡ್ತಾನೋ. ಈ ಕಲಿಯ ಕುತಂತ್ರ ಹಾಗೆ, ಶಕುನಿ ಮುಂದೆ ಬಿಟ್ಬಿಟ್ಟ ಅಲ್ಲಿ, ಶಕುನಿ ಮುಂದೆ ಬಿಟ್ಟ ತಾನು ಹಿಂದಿದ್ದಾನೆ. ಆದ್ರಿಂದ ಕಲಿ ಡೈರೆಕ್ಟ್ ಕಾಣದೆ ಹೋಗೋದಂತ ಏನ್ ಮಾಡ್ತೇವೆ ನಾವು, ಮೋಸ ಹೋಗಿಬಿಡ್ತೇವೆ. ಈ ಕುತಂತ್ರವೇ ಇವತ್ತು ಕಲಿಯುಗದಲ್ಲಿ ಯಾವಾಗಲೂ ಅಷ್ಟೇನೆ. ಭ್ರಷ್ಟಾಚಾರ ತಾನು ಡೈರೆಕ್ಟ್ ಮಾಡೋದು, ಇನ್ನೊಬ್ಬರಿಗೆ ಮಾಡಿಸ್ತಾ ತಾನು ಏನು ಗೊತ್ತಿಲ್ಲ ಕೂತಿರ್ತಾನೆ. ಇದು ಕಲಿಯ ತಂತ್ರ. ಇದು ಮೇಲ್ನೋಟಕ್ಕೆ ಹಿಡಿರಿ ಅಂತಾನೆ, ಒಳಗೋಸ್ಕರ ಬಿಡಿರಿ ಅಂತಿರ್ತಾನೆ. ಆ ತರ ಹೊರ ಮೇಲ್ನೋಟಕ್ಕೆ ಹಿಡಿರಿ ಕಳ್ಳನ್ನ, ಒಳಗಡೆ ಫೋನ್ ಮಾಡಿ ಕಷ್ಟ ಬಿಟ್ಟು ಬಿಡಿ ಅಂತ ಹೇಳಿರ್ತಾನೆ. ಹುಡುಗರಿಗೆ ಗೊತ್ತಾಗೋದಿಲ್ಲ. ಈ ಕಲಿಯ ಕುತಂತ್ರ ಅಂದ್ರೆ ಹಾಕಿ, ಅವನು ಶಕುನಿನ ಮುಂದೆ ಬಿಟ್ಟು ತನ್ನ ಕಾರ್ಯ ಸಾಧನೆ ಮಾಡ್ತಾ ಇದ್ದಾನೆ, ದುಷ್ಕಾರ್ಯ ಸಾಧನೆ ಮಾಡುತ್ತಾನೆ. ಅದಕ್ಕೆ ಶಕುನಿ ಅಂದ್ರೆ ಯಾರು ಅಂತ ಹೇಳುತ್ತಾರೆ, ನಾಸ್ತಿಕ್ಯಂ ಶಕುನಿರ್ನಾಮ. ನಾಸ್ತಿಕ್ಯವೇ ಶಕುನಿಯ ಪ್ರತೀಕ. ಇವತ್ತು ಎಲ್ಲದಕ್ಕೆ ಮುಂದೆ ಬಿಡೋದೇನೋ, ದೇವರಿಲ್ಲ, ಧರ್ಮ ಇಲ್ಲ, ಈ ಮಾತು ಕಿವಿಗೆ ಬಿತ್ತೋ ಇಲ್ಲೋ, ಹಾಗಿರೋ ಸಂಧ್ಯಾವನ್ಯಕ್ಕೆ ಪೂಜೆ ಯಾಕೆ ಬಿಡಕ್ಕೆ ಶುರು ಮಾಡಿಬಿಡ್ತಾನೆ. ಕ್ಲಾಸ್ ಇಲ್ಲ, ಮುಗಿದೋಯ್ತಲ್ಲ, ಮೇಷ್ಟ್ರು ಬಂದಿಲ್ಲ, ಚಕ್ರ ಒಳಗೆ ಹೋಗಿಬಿಡ್ತಾನೆ. ಕಡೆ ಮುಗಿದೋಯ್ತು ಹೇಳಿದ್ ಒಂದು ಮಾತು. ಮತ್ತು ಮೇಷ್ಟ್ರು ಇಲ್ಲ ಅಂತ ಹೇಳಿದ ತಕ್ಷಣ ಕ್ಲಾಸ್ ಹೇಗೆ ಡಿಸ್ಲೊಕೇಟ್ ಆಗ್ತದೋ, ದೇವರಿಲ್ಲ ಅಂತ ಹೇಳಿದ ತಕ್ಷಣ ಜೀವನ ಪೂರ್ತಿ ಡಿಸ್ಲೊಕೇಟ್ ಆಗೋಗ್ತದೆ. ಅದಕ್ಕೆ ನಾಸ್ತಿಕ್ಯಂ ಶಕುನಿರ್ನಾಮ. ನಾಸ್ತಿಕ್ಯವನ್ನು ಮುಂದೆ ಬಿಟ್ಟ, ದೂತ ಪ್ರಾರಂಭವಾಯಿತು. ಇದರ ಆಗೊಮ್ಮೆ ಹೇಳಿದ, ತುಂಬಾ ತುಂಬಾ ತಪ್ಪಿದ, ಒಂದು ಅಕ್ಷಮ್ಯ ಅಪರಾಧ. ರಾಜ ಮಹಾರಾಜರು ದ್ಯೂತ ಆಡೋದ, ರಾಜಸ್ವಯಾಗ ಮಾಡಿದ ಧರ್ಮರಾಜನ ಜೊತೆಗೆ ದ್ಯೂತ ಆಡೋದೇನು, ಬಂಧುಗಳಾಗಿ ದ್ಯೂತ ಆಡೋದ, ದ್ಯೂತದಂತ ಹೇಯ ಕೆಲಸ ಮತ್ತೊಂದಿಲ್ಲ, ಇದರಿಗಿಂತ ಕೆಟ್ಟ ವ್ಯಸನ ಇನ್ನೊಂದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಇಲ್ಲ, ಇದೊಂದು ಫ್ರೆಂಡ್ಲಿ ಮ್ಯಾಚ್ ಅಂತ ಶುರು ಮಾಡ್ತಾರಲ್ಲ, ಆಟ ಡಿಸ್ಪ್ಯೂಟ್ ಶುರು ಮಾಡೋದೆ ಹಾಗೆ. ಫ್ರೆಂಡ್ಲಿ ಅಂತ ಶುರು ಮಾಡ್ತಾರೆ, ಕೊನೆಗೆ ಅದು ಡೆಡ್ಲಿ ಆಗ್ತದೆ. ಕೊನೆಗೆ ಒಬ್ಬರೊಬ್ರು ಸಾಯ್ಬೇಕಂತ ಸ್ಥಿತಿ ಒಯ್ದು ಬಿಡ್ತಾರೆ. ನೀವು ಪೇಪರ್ ನೋಡ್ತಾನೆ ಇರ್ತೇವೆ ಅಂತ ದುರಂತಗಳನ್ನು. ಅಂತ ಸನ್ನಿವೇಶ ಬಂತು. ಒಂದೊಂದೇ ತಾನು ಜಾರಿಕೊಂಡು ಯಾವಾಗ ಶಕುನಿನ ಕೂಡಿಸ್ದ, ಧರ್ಮರಾಜ ಇನ್ನೊಮ್ಮೆ ತಪ್ಪು ಮಾಡಿದ, ತಾನು ಆಗ ನಾನೂ ಆಡೋದಿಲ್ಲ ಭೀಮನ ಕೂಡಿಸ್ತೇನೆ ಅಂತ ಹೇಳಿದ್ರೆ ರೀತಿ ಬೇರೆ ಆಗ್ತಿತ್ತು. ಆದರೆ ತಾನು ಸೋತ, ಭೀಮ ತಾನೇ ಕೊಡ್ತೇನೆ ಅಂತ ಕೂತ್ಕೊಂಡ್ಬಿಟ್ಟ. ದುರ್ಯೋಧನನ ಮೋಸಕ್ಕೆ ಬಲಿಯಾಗ್ತಾನೆ. ಇದಕ್ಕೆಲ್ಲ ಕಾರಣ ಕಲಿಯ ಒಂದು ಆವೇಶ ಶುರುವಾಗಿತ್ತು ಆತನೊಳಗಾಗಲೇ. ಯುದ್ಧ ಪ್ರಾರಂಭವಾಯಿತು, ಏನಿಡ್ತಿ ಅಂತ ಶುರು ಮಾಡಿದ್ದಾನೆ. ಏನಿಡಬೇಕು, ಸಾಮಾನ್ಯವಾಗಿ ಯಾರೋ ಇಟ್ಬಿಟ್ರೆ 10 ಪೈಸಾ 20 ಪೈಸಾ ಇಡಬಹುದು, ರಾಜ ಮಹಾರಾಜರಾಗಲಿ ಇಡ್ಲಕ್ಕಾಗ್ತದಾ? ಸಾಧ್ಯನೆ ಇಲ್ಲ. ಧರ್ಮರಾಜ ಇಡ್ತಾ ಹೋಗ್ತಾನೆ. ಒಂಥದ್ ಬರೀ ಆನೆಗಳನ್ನೇ ಇಟ್ಟುಬಿಡ್ತಾನೆ. ಈಗ ಆನೆಗಳಿಲ್ಲ ಬಿಡಿ, ಸಾಕಷ್ಟಾನೆ ಅವೇ ಹೋಗಿದೆ, ಕೆಲವೊಂದು ಇವನು ಹೊಡೆದು ಬಿಟ್ಟಿದ್ದಾನೆ ಪಾಪ. ಹೀಗಾಗಿ ಹೆಚ್ಚು ಆನೆಗಳಿಲ್ಲ ಇವತ್ತು. ಅವಾಗ ಏನು ಆನೆಗಳು ಅಂತ ಹೇಳಿದ್ರೆ ನೀವು ಓದಬೇಕು. ಟ್ರಾವೆಲ್ ಆಗಿ ಬರ್ತಾರೆ, ಸೇನಾ ಯಾತ್ರಿಕರು ಬಂದಾಗ ನಮ್ಮ ಭರತಖಂಡ ವರ್ಣನೆ ಮಾಡ್ತಾರೆ. ಇಲ್ಲಿ ಊರೂರಲ್ಲಿ ಆನೆ ಕುದುರೆಗಳಿವೆ ಅಂತ ಹೇಳಿದ್ರು. ಊರೂರಲ್ಲಿ ಆನೆ ಕುದುರೆಗಳು ಸಂಚಾರ ಮಾಡಬೇಕಾದ್ರೆ ತಾರತಮ್ಯ. ಆನೆ, ಕುದುರೆ, ರಥ ಇವೆಲ್ಲ ಪ್ರತಿನಿತ್ಯ ನಮ್ಮ ಸ್ಕೂಟರ್ ಕಾರುಗಳು ಹೇಗೋ ಹಾಗೆ. ಆನೆ ಇಟ್ಟವನು ಅಂದ್ರೆ ಭಾರಿ ಶ್ರೀಮಂತ ಅಂತ ಅರ್ಥ. ಕುದುರೆ ಇಟ್ಟವನು ಇನ್ನೊಂದು ರೀತಿ, ರಥ ಇಟ್ಟವನು ಇನ್ನೂ ಭಾರಿ. ಅವರು ರಾಜ ಮಹಾರಾಜರೇ ಇಡಬೇಕಾದ್ರೆ ಅವ್ರು ಬಂದ್ರೆ ಯಾರ್ಯಾರು ಯಾರಿಗೆ ದಾರಿ ಕೊಡಬೇಕು ಅಂತ ಬರೀತಾರ ಅವರೆಲ್ಲ ಕೂಡ. ಆ ಹೇನತ್ ಸಾಂಗ್ ಇಚ್ಚಿಂಗೆಲ್ಲ ಬರೀಬೇಕಾದ್ರೆ ಟ್ರಾಫಿಕ್ ರೂಲ್ಸ್ ಹೇಗಿತ್ತು ಅಂತ ಹೇಳ್ತಾರೆ. ಆನೆ ಬರ್ತಾ ಇದ್ರೆ ಕುದುರೆಯವರು ದಾರಿ ಕೊಡ್ಬೇಕಾದ್ರೆ, ಇಲ್ಲವರು ಗೊತ್ತಲ್ಲ ಆನೆ ಏನ್ ಮಾಡುತ್ತೆ ಅಂತ. ಅವರು ಬರೀ ಅದು ಹೋಗೋವರಿಗೆ ಕಾಯ್ತಿರ್ಬೇಕು. ಕುದುರೆ ಬಂದ ಕಾಲಕ್ಕೆ ನಡೆದೋಗರು ದಾರಿ ಕೊಡಬೇಕು, ರಥ ಬಂದ ಕಾಲಕ್ಕೆ ಉಳಿದವರೆಲ್ಲ ದಾರಿ ಕೊಡಬೇಕು. ಆ ತರ ಟ್ರಾಫಿಕ್ ರೂಲ್ಸ್ ಅದು ಒಂದು. ಇದರೆಲ್ಲ ರೆಕಾರ್ಡ್ ಮಾಡ್ತಾರೆ. ಅಷ್ಟು ಆನೆ ಕುದುರೆಗಳಿದ್ದಿದ್ದು ಈತಂತೂ ಜಗತ್ತು ಕಂಡ ಚಕ್ರವರ್ತಿ ಧರ್ಮರಾಜ. ಎಷ್ಟು ಆನೆಗಳಿರಬೇಕು, ಎಷ್ಟು ಕುದುರೆ ಇರಬೇಕು, ಎಷ್ಟು ಇರಬೇಕು, ಒಂದೊಂದೇ ಇಡ್ತಾ ಹೋಗ್ತಾನೆ. ಎಲ್ಲಾ ಆನೆಗಳು ಹೋಯ್ತು ಅವನ ಆ ಒಂದೊಂದು ಆಟಕ್ಕೇನೆ. ಮತ್ತೆ ಇಟ್ಟ ತಕ್ಷಣ ನಾನು ಗೆದ್ದೆ ಅನ್ನೋದು ಹಾಕೋದು. ಇದಕ್ಕೆ ಎರಡು ಕಾರಣ. ಧರ್ಮರಾಜನಿಗೆ ಆಟ ಏನೂ ಬರ್ತಿರಲಿಲ್ಲ ಮೊದಲನೇದಾಗಿ. ಧರ್ಮರಾಜನಿಗೆ ಆಟ ಏನೂ ಬರ್ತಿರಲಿಲ್ಲ. ದ್ಯೂತ ಪ್ರಿಯೋ ಹಿ ಕೌಂತೇಯ ನಸ ಜಾನಾತಿ ದೇವಿತು. ಆಟ ಬರ್ತಿರಲಿಲ್ಲ, ಆಟ ಆಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದ. ಆದ್ರಿಂದಾಗಿನೇ ಆಟ ಆಡ್ತಾ ಇದ್ದಾನೆ. ಏನು ಗೊತ್ತಿಲ್ಲ, ಶಕುನಿಗೆ ಎಲ್ಲ ಗೊತ್ತಿದೆ, ಕಂಪ್ಲೀಟ್ ದ್ಯೂತ ಗೊತ್ತು. ಅದಕ್ಕಿಂತ ಜಾಸ್ತಿ ಮೋಸ ಗೊತ್ತು ಅವನಿಗೆ. ಎರಡೆರಡು ಬೇರೆ, ಒಂದು ದ್ಯೂತ ಇನ್ನೊಂದು ಮೋಸ. ದ್ಯೂತನೇ ಮೋಸ, ಎರಡು ಸೇರಿದಾಗ ಪಾಪದ ಅಮಾಯಕ ಧರ್ಮರಾಜ. ಪ್ರತಿ ಆಟದಲ್ಲೂ ಸೋಲು ಧರ್ಮರಾಜಿಂದೇನೆ. ಎಲ್ಲ ಫೆಗನ್, ಆದೇ ಗೆದ್ದೆ, ಇನ್ನೆ ಗೆದ್ದೆ, ನೆಕ್ಸ್ಟ್ ಏನ್ ಇಡ್ತೀಯ, ನೆಕ್ಸ್ಟ್ ಏನ್ ಇಡ್ತೀಯ ಅಂತ ಕೇಳು. ಧರ್ಮರಾಜ ಒಂದಾಟದಲ್ಲಿ ಗೆಲುವಿನ ಹತ್ತಿರ ಕೂಡ ಬರೋದಿಲ್ಲ. ಬೆಸ್ಟ್ ಆಫ್ ತ್ರೀ, ಬೆಸ್ಟ್ ಆಫ್ ಎಲ್ಲ ಏನು, ಎಲ್ಲ ವರ್ಷದೇ ಆತನ ಕೇಸು. ಪ್ರತಿಯೊಂದು ಕೂಡ ಸೋಲು ಸೋಲು ಸೋಲು. ಹೋಗ್ಲಿ, ನಾಲ್ಕೈದು ಸೋತ್ ಮೇಲಾರೆ ಎಚ್ಚೆತ್ಕೋಬಾರದೆ. ಈ ಯಾವಾಗಲೂ ದ್ಯೂತ ಇವೆಲ್ಲ ಹೇಗೆ ಅಂತ ಕೇಳಿದರೆ, ಸೋತವನು ಏನ್ ಮಾಡ್ತಾನೆ, ನೆಕ್ಸ್ಟೇ ಮರ ಗೆಲ್ತೇನೋ ಏನೋ ಅಂತ ಹೋಗುದತಿ ಮತ್ತೆ. ಹೀಗಾಗಿ ಹೆಜ್ಜೆ ಚಲೋ, ಅದಕ್ಕೆ ವ್ಯಸನ ಅಂತ ಕರೀತಾರೆ. ವ್ಯಸನ ಅಂದ್ರೆ ಬ್ಯಾಡ್ ಹ್ಯಾಬಿಟ್ ಅಂತ. ವ್ಯಸನ ದುರ್ವ್ಯಸನಗಳವೆಲ್ಲ ಕೂಡ, ಇವತ್ತು ಬಿಡ್ತೇನೆ ನಾಡು ಬಿಡ್ತೇನೆ ಅಂತಾನೆ ಆ ವ್ಯಸನಗಳಿಗೆ ಹೇಗೆ ಬಲಿಯಾಗ್ತಾನೋ ಹಾಗೆ ಧರ್ಮರಾಜ ಒಂದೊಂದೇ ಇಡ್ತಾ ಹೊರಟ. ಅವನಿಗೆಲ್ಲ ಸ್ಥಿರಾಸ್ತಿ ಪೂರ್ತಿ ಕಳ್ಕೊಂಡ್ಬಿಡ್ತಾನೆ. ಅವನಿಗೆ ಚರಾಸ್ತಿ ಪೂರ್ತಿ ಹೊರಟೋದು, ರಿಯಲ್ ಎಸ್ಟೇಟ್ ಹೋಯ್ತು, ಕ್ಯಾಶ್ ಹೋಯ್ತು ಅಂತಾರೆ, ಎಲ್ಲ ಕಳ್ಕೊಂಡ ಕೊನೆಗೆ ಏನೇನು ಉಳಿಲಿಲ್ಲ. ಯಾಕಂದ್ರೆ ಹೇಳೋದು ಆಯ್ತು, ಇನ್ನೂ ಇದೆಯಾ, ಇನ್ನೇನಾದ್ರು ಇಡ್ತೀಯ ಅಂತ ಕೇಳೋದು. ಸುಮ್ಮನೆ ಕೇಳಿ ಇಲ್ಲ ಅಂತ ಅನ್ಬಹುದಲ್ಲ. ಕುದುರೆ ಆಯ್ತು, ಆನೆ ಇಡ್ತಿತ್ತಾನೆ, ಆನೆ ಆಯ್ತು ರಥ ಇಡ್ತಿತ್ತಾನೆ, ಧರ್ಮ ಇಲ್ಲ ಅಂತ ಹೇಳಾಗಿಲ್ಲ. ಆಹ್ವಾನ ಒಬ್ಬ ನಿರಾಕರಣೆ ಮಾಡಿ ಹೇಳ್ಬಿಟ್ಟಿದ್ದಾನಲ್ಲ, ನಿಮಗೆ ಶಪಥ ಮಾಡಿದ್ದಾನಲ್ಲ, ದ್ಯೂತದಿಂದ ನಾನು ಹಿಂದಕ್ಕೆ ಹೋಗೋದಿಲ್ಲ, ಈ ಶಪಥ ಕ್ಷತ್ರಿಯ ಮಾಡಬೇಕು, ದ್ಯೂತದಿಂದ ಹಿಂದಕ್ಕೆ ಹೋಗೋದಿಲ್ಲ ಅಂತ ಮಾಡಬಾರದು. ಯುದ್ಧೇಚಾತಿ ಅಪಲಾಯನಂ ಭಗವದ್ಗೀತೆಯಲ್ಲಿ ಬರುತ್ತೆ. ಕ್ಷತ್ರಿಯ ಮಾಡತಕ್ಕಂಥ ವ್ರತ ಎಂದೂ ಕೂಡ ಶಸ್ತ್ರ ಬಿಟ್ಟು ವಾಪಸ್ ಹೋಗೋದಿಲ್ಲ, ಶತ್ರು ಚಿಂತೆ ಇಲ್ಲ, ಶಸ್ತ್ರ ಬಿಡೋದಿಲ್ಲ ಅಂತ ಕ್ಷತ್ರಿಯ ಬದುಕಬೇಕು, ಶತ್ರು ಚಿಂತೆ ಇಲ್ಲ, ಶಾಸ್ತ್ರ ಬಿಡೋದಿಲ್ಲ ಅಂತ ಬ್ರಾಹ್ಮಣ ಬದುಕಬೇಕು. ಶಸ್ತ್ರೋಪಜೀವಿಯವನು, ಶಾಸ್ತ್ರೋಪಜೀವಿ ಇವನು. ಆದ್ರೂ ನಮ್ಮ ಜನ ಹಾಗಲ್ಲ, ಶತ್ರು ಶಾಸ್ತ್ರ ಹಿಡಿಯೋದಿಲ್ಲ ಅಂತ, ಅದು ಶಾಸ್ತ್ರ ಬಿಡೋದಿಲ್ಲ, ಶತ್ರು ಶಾಸ್ತ್ರ ಓದೋದಿಲ್ಲ. ಎಕ್ಕದ್ದಾಗಲಿ ನೋಡೇ ಬಿಡೋಣ ಅಂತಕ್ಕಂಥ ಹಠ ಇದ್ರೆ ಹಾಗೆ ಉದ್ಧಾರ ಆಗ್ತಾನೆ. ಶಸ್ತ್ರದಿಂದ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಧರ್ಮರಾಜ ಬಿಟ್ಟ, ದೂತಕ್ಕೆ ಅಂಟಿಕೊಂಡ, ಒಂದೊಂದೇ ಹಂತ ದಾಟ್ತಾ ದಾಟ್ತಾ ಹೋಯ್ತು. ಅವನಿಗೆ ಏನು ಉಳ್ಕೊಂಡಿಲ್ಲ ಆತನ ಹತ್ರ. ಇದ್ರ ಹೇಳ್ತಾನೆ ಧರ್ಮರಾಜ, ಇನ್ನು ಸಾಕು ಬಿಟ್ಟುಬಿಡು ಹೋಗ್ಲಿ, ಇಷ್ಟಾಗಿದ್ದೇ ಭಾರಿ ಅನ್ಯಾಯ, ಬಿಟ್ಟುಬಿಡು ಅಂತ ಕೇಳಿದ್ರೆ ಶಕುನಿ ಬಿಡ್ತಾನಾ? ಓ ಧರ್ಮರಾಜನ ಮುಂದೆ ಗೆದ್ರು ಗೆಲ್ಲಬಹುದು, ಹಾಗೆಲ್ಲ ಬಿಡ್ಲಕ್ಕಾಗೋದಿಲ್ಲ. ಅವನ ಆಸ್ತಿ ಹೋಗಿರ್ಬೋದು, ಎಲ್ಲ ವಸ್ತು ಹೋಗಿರ್ಬೋದು, ಅವನ ತಮ್ಮಂದಿರಿದ್ದಾರಲ್ಲ. ಧರ್ಮರಾಜ ನಕಲು ನೆಡ್ತೀಯಾ ಅಂತ ಕೇಳಿದಾನೆ. ನಕಲು ನೆಡ್ತೀಯಾ? ಧರ್ಮರಾಜ ಏನನ್ಬೇಕು, ಹೂ ಅಂತ ಹೇಳೇ ಬಿಡ್ತಾನೆ. ಹೂ ಅಂತ ಹೇಳಿ ಮನುಷ್ಯರನ್ನ ದ್ಯೂತಿ ಕಿಟ್ಟಾಡೋದು, ಇನ್ನೊಂದು ಜನ ಆಸ್ತಿಗೆ ಇನ್ನೂ ಬಂದಿಲ್ಲ ಅಷ್ಟೊಂದು. ಧರ್ಮರಾಜ ಆಸ್ತಿ ಬಂದು ಬಿಡ್ತಾನೆ, ನಕಲು ನೆಡ್ತೇನೆ, ಇಟ್ಟೇ ಬಿಟ್ಟಂತ. ನಕುಲಂ ಪಣಾಯ ಅಂತ ಹೇಳ್ತಾನೆ, ನಕಲನ್ನು ಇಟ್ಟ. ಆಗ ವಿದುರ ಹೇಳ್ತಾನೆ, ಏನಿದು ಈ ಅನ್ಯಾಯದ ಪರಾಕಾಷ್ಠೆ ತಲುಪ್ತಾ ಇದೆ, ಯಾವ ಜೂಜುಕೋರು ಇಂಥ ಹೀನಾಯ ಕಿಡಿಯೋದಿಲ್ಲ. ಧರ್ಮರಾಜ ನೀನು ಬಿಡು ಅಂತ ಆತನಿಗೆ, ಬಿಡು ಅಂತ ಈ ಕಡೆಗೆ, ಬಿಡಿಸುವಂತ ಋತರಾಷ್ಟ್ರ ಭೀಷ್ಮದ್ರೋಣರಿಗೆ. ಏ ಅವರಂತೂ ತಲೆ ಎತ್ತುತ್ತಾರೆ, ಸುಮ್ಮನೆ ನೋಡ್ತಾ ಕೂತ್ಬಿಟ್ಟಿದ್ದಾರೆ ಭೀಷ್ಮದ್ರೋಣಾದಿಗಳೆಲ್ಲ. ಆಚಾರ್ಯ ಹೇಳುತ್ತಾರೆ, ಆ ಸಮಯದಲ್ಲಿ ಕುಂತಿ, ವಿದುರ, ಭೀಮಸೇನ, ದ್ರೌಪದಿ ನಾಲ್ಕು ಜನ ಬಿಟ್ಟು ಎಲ್ಲರೊಳಗೂ ಕಲಿಪ್ರವೇಶವಾಗಿತ್ತು ಅಂತೇಳಿ. ನಾಲ್ಕು ಜನ ಮಾತ್ರ ಶುದ್ಧವಾಗಿದ್ದವರು, ನಾಲ್ಕು ಜನಗಳ ಮಾತ್ರ, ಉಳಿದವರೆಲ್ಲರ ಬುದ್ಧಿಯು ಕೂಡ ಕಲಿಯ ಒಂದು ಆಕ್ರಮಣದಿಂದ ಕೆಟ್ಟೋಗ್ಬಿಟ್ಟಿದೆ, ಎಲ್ಲ ಸುಮ್ಮನೆ ಕೂತಿದ್ದಾರೆ. ಆಗ ನಕಲನ್ನು ಆಡಿದ, ಓ ನಕಲನ್ನು ಸೋತಾಯ್ತು, ಸಹದೇವನ್ ಇಡ್ತಿತ್ತಾನೆ ಶುರು ಮಾಡಿದ ತಕ್ಷಣ. ಸಹದೇವನ್ ಇಡ್ತೀಯ? ಧರ್ಮರಾಜ ಹೂ ಅಂತ ಹೇಳಿದ್ದೆ, ಇಟ್ಟೇ ಬಿಟ್ಟ ಸಹದೇವನ. ಒಂದೇ ಆಟಕ್ಕೆ ಆಯ್ತು, ಸಹದೇವನ್ ಗೆದ್ದಾಯ್ತು. ಮುಂದೆ ಇಂಥ ಅರ್ಜುನ ಎಂಥ ಶಸ್ತ್ರಾಸ್ತ್ರ ಕೋವಿದ, ಅವನ್ ಇಟ್ಬಿಡು ಧರ್ಮರಾಜ ಅಂದನಂತೆ. ಧರ್ಮರಾಜ ಇಟ್ಟಾಯ್ತು. ಯಾವ ಅರ್ಜುನನ ಕಿರಾತಾರ್ಜುನಿಯ ಪ್ರಸಂಗ ಮುತ್ತಿ ಎಲ್ಲ ನಡಿಬೇಕಾಗಿದೆ ಮುಂದೆ. ಅವನು ಹುಟ್ಟಿದಾಗ ಅಶರೀರವಾಣಿಯಾಗಿದೆ ಪಾಪ. ಸರ್ವೇಷಾಂ ಧನ್ವಿನಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಆದರೆ ಏನು ಕೇಳಲಿಲ್ಲ ಧರ್ಮ. ಅಂಥ ಪೂರ್ವ ಧನುರ್ಧಾರಿಯನ್ನ ಜ್ಯೋತಿಗಿಟ್ಟೇ ಬಿಡ್ತಾನೆ. ಆ ಕ್ಷಣಕ್ಕೆ ಶಕುನಿ ಹೇಳ್ತಾನೆ, ಗೆದ್ದೆ ಅಂತ ಇಟ್ಟೇ ಬಿಟ್ಟಾನೆ. ಖುಷಿಯಾಯ್ತು. ಇನ್ನು ಭೀಮಸೇನ ನೆಡ್ತೀಯ? ಇದಂತೂ ಜಗತ್ತಿನ ಪರಮ ದುರಂತ. ಇದು ಒಂದು ಭೀಮಸೇನ ನೆಡ್ತೀಯ ಜೂಜಿಗೆ ಸರ್ವಮಲ್ಲಿಟ್ಟು ಜೂಜಾಡಿದರೆ ಆಗೋ ಹಾಕಿ. ಭೀಮಸೇನ ಅಂದ್ರೆ ಏನು? ರೂಪಮನ್ಯದಿವ ಧನ್ಯಾತ್ಮನಃ. ಎಷ್ಟೋ ಜನ ಸಾಲಿಗ್ರಾಮ ಮಾಡ್ತಾರಲ್ಲ, ಈ ಗುಂಪಿನ ಜನ ಅವರು ಸಾಲಿಗ್ರಾಮ ಮಾಡ್ತಾರೆ, ಪುಸ್ತಕ ಸುಡ್ತಾರೆ. ಅನೇಕ ಜನಗಳು ಪುಸ್ತಕ ಇಟ್ಕೊಳ್ಳೋದು ಬೇಡ, ಹಿಂದಿನ ಇಟ್ಟಿದ್ರೆ ಸುಟ್ಟು ಬೂದಿ ಮಾಡಿಬಿಡ್ತಾರೆ, ಒಲೆಗಾಕ್ತಾರೆ, ನೀರು ಕಾಯಿಸ್ಕೋತಾರೆ ಅದಕ್ಕೋಸ್ಕರ. ಆದ್ರೆ ಯಾರು ಯಮಲೋಕದೊಳಗೆ ಇವರನ್ನು ಬೇಯಿಸ್ತಾರೆ ಯಮದೇವರು, ಬಿಡ್ತಾರ ಒಪ್ಪರಿಗೆ ಅಲ್ಲಿ ಕರೀತಾರಂತೆ, ಹುರಿತಾರಂತೆ. ಅಂತ ಪಾಪ ಪರಮಪಾತಕ ಗುರಿ ಆಗ್ತಾರೆ. ಗ್ರಂಥ ಅಂದ್ರೆ ಅಕ್ಷರಗಳು ಅಂದ್ರೆ ಸರಸ್ವತಿ ಅಂತ. ಆದ್ರೆ ದೇವತಾ ಸನ್ನಿಧಾನವನ್ನು ಕಾಣಬೇಕೇ ಹೊರತು ಮತ್ತೊಂದು ವಸ್ತುವನ್ನಲ್ಲ. ಭೀಮಸೇನ ಸಾಕ್ಷಾತ್ ವಾಯುದೇವರು, ಪ್ರಾಣದೇವರು. ಭೀಮನನ್ನ ಪಣಕ್ಕಿಡೋದು ಅಂದ್ರೆ ಒಂದೇ, ಪ್ರಾಣವನ್ನೇ ಪಣಕ್ಕಿಡೋದು ಅಂದ್ರೆ ಒಂದೇ. ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ವಾಯುದೇವರನ್ನ ಪಣವನ್ನಾಗಿ ಇಟ್ಟು ಜೂತಾಡಿ ಶುರು ಮಾಡಿದನಂತೆ. ಇಲ್ಲಿ ಭೀಮಾರ್ಜುನರ ಹಿರಿಮೆಯನ್ನು ಗಮನಿಸಬೇಕು. ಇಷ್ಟೆಲ್ಲ ಮಾಡ್ತಿದ್ರೆ ನಾವು ಒಪ್ಪೋದಿಲ್ಲ ಅನ್ನಬಾರದೇವರು ಅನ್ನೋದಿಲ್ಲ. ಇದು ಭಾರಿ ಆಶ್ಚರ್ಯ. ಇದು ಸಾರಿಗಳು ಮಾಡಕ್ ಹೋಗಿರ್ತಾರೆ, ಸಾರಿಗ್ರಾಮ ಮಾಡಬೇಡ ಅಂತ ಅನ್ನತ್ತ ಅನ್ನೋದಿಲ್ಲ, ಪುಸ್ತಕ ಮಾಡಬೇಡ ಅಂತ ಅನ್ನೋದಿಲ್ಲ. ಯಾತಕ್ಕೆ? ಇವನ ಸಾಧನೆ ಇವನಿಗೆ ಆಗಬೇಕಷ್ಟೇ. ಅವರು ಉದ್ಧಾರ ಮಾಡೋದು ಯಾವಾಗ? ಕೇಳಿಕೊಂಡಿದ್ರೆ ಮಾಡ್ತಿದ್ರು. ಭೀಮಸೇನ ಸುಮ್ಮನೆ ಇದ್ದಾನೆ. ಒಂದು ಕಡೆಗೆ ಲೋಕ ನೀತಿ, ಇದು ಭೀಮನಿಂದ ಕಲಿಯಬೇಕಾದ ಪಾಠ. ತಂದೆ ಮಾಡಿದ ತಪ್ಪನ್ನ ರಾಮದೇವರು ಕ್ಷಮಿಸಿ ಒನಕ್ ಹೋದ್ರು, ಅಣ್ಣ ಮಾಡಿದ ತಪ್ಪನ್ನ ಕ್ಷಮಿಸಿ ಭೀಮ ಒನಕ್ ಹೋಗ್ತಾ ಇದ್ದ. ತಂದೆ ಮಾತನ್ನ ನಡೆಸಿದ್ದು ರಾಮದೇವರು, ಅಣ್ಣನ ಮಾತನ್ನ ನಡೆಸಿದ್ದು ಭೀಮಸೇನ. ಅರ್ಜುನ ಆದ್ರೂ ನಡೆಸಿದ್ದು ದೊಡ್ಡದಲ್ಲ, ಯಾಕೆಂದ್ರೆ ಅವ್ರಿಗೆ ಇಷ್ಟು ಶಕ್ತಿ ಇಲ್ಲ. ನಿಜವಾದ ಶಕ್ತಿ ಇರೋ ಭೀಮಸೇನ ಅಣ್ಣನೇ ಒಂದು ಮಾತು ಎದುರಾಡೋದಿಲ್ಲ ಅಂತ ಕೇಳಿದರೆ ಎಂಥ ಜೀವನ ಅದು. ಎಷ್ಟು ಪವಿತ್ರವಾದಂತಹ ವ್ಯಕ್ತಿ ಭೀಮಸೇನಷ್ಟು ಧರ್ಮಜ್ಞರು ಜಗತ್ತಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ. ಶಾಸ್ತ್ರ ಅನ್ನೋದು ಹೇಳೋದಕ್ಕೆ ಮಾಡಿದ್ದಲ್ಲ, ಬದುಕಬೇಕಾದ್ರೆ ಔಷಧಿ ನೋಡಿದ್ರೆ ವಾಸಿಯಾಗೋದಿಲ್ಲ, ಅದನ್ನು ತಗೊಳ್ಬೇಕು. ಆ ದೃಷ್ಟಿಯಿಂದ ನಾವು ಶಾಸ್ತ್ರ ದೊಡ್ಡ ಔಷಧಿ ಅದು. ಇದಕ್ಕೊಳ್ಳಿ ಭವರೋಗಕ್ಕೆ ಔಷಧಿ ಅಂತಾನೆ ದಾಸರ ಹೇಳೋದು. ಶಾಸ್ತ್ರವೇ ದೊಡ್ಡ ಔಷಧಿ, ಆದ್ದರಿಂದ ಅನುಷ್ಠಾನಕ್ಕೆ ತರಬೇಕು. ಭೀಮ ಸಾಮಾನ್ಯರೇ ಅನುಷ್ಠಾನಕ್ಕೆ ತರೋದು ಕಷ್ಟ. ಭೀಮನಂತ ಅಂತ ವ್ಯಕ್ತಿ ಒಂದು ಮಾತಂದಿದ್ರೆ ಹೋಗಯ್ಯಾನೆ ಅಂತ ಅಣ್ಣ ನೀನೀಗ ನಾನು ಒಪ್ಪೋದಿಲ್ಲ ಅಂದ್ರೆ ಮುಗಿದೋಗ್ತಿತ್ತು, ಆ ಮಾತು ಮುಗಿದೋಗ್ತಿತ್ತು. ಜನ ಏನ್ ತಿಳ್ಕೊತಿದ್ರ ಆಮೇಲೆ ಭೀಮ ಅಣ್ಣನ ಮಾತನ್ನು ಕೇಳೋದಿಲ್ಲ, ನಾವು ಯಾರು ಕೇಳಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ. ದೊಡ್ಡವರ ಮೇಲ್ಪಂಕ್ತಿಯನ್ನ ಚಿಕ್ಕರು ಅನುಸರಿಸ್ತಾರೆ. ಮತ್ತು ರಾಮದೇವರು ತಂದೆ ಮಾತನ್ನು ಕೇಳಿದ್ ನಮಗೆ ಗೊತ್ತು, ದಿವಸ ಅಣ್ಣನ ಮಾತನ್ನು ಕೇಳಿದ್ದು ಗೊತ್ತು. ಇಷ್ಟಾರು ತಂದೆ ಮಾತನ್ನು ನಾವು ಕೇಳೋದಿಲ್ಲ, ಅಣ್ಣನ ಮಾತನ್ನು ಕೇಳೋದಿಲ್ಲ. ಇನ್ನು ಅವರೇ ಬಿಟ್ಟಿದ್ರಂತೂ ನಮಗೆ ಒಳ್ಳೆ ಹೈವೇ ಸಿಕ್ಕಾಗಿರೋದು, ಅವರೇ ಕೇಳಿಲ್ಲ ನಾವ್ಯಾಕೆ ಕೇಳಬೇಕು ಅಂತ ಬೇರೆ ಹೇಳ್ತೀವಿ. ಆದ್ರಿಂದ ಕೃಷ್ಣ ಹೇಳ್ತಾರೆ, ಉಚ್ಚೀದೇಯು ರಿಮೇ ಲೋಕಾಹ ನಕುರಿಯಾಂ ಕರ್ಮ ಚೇತಹಂ. ಅರ್ಜುನ, ನಾನು ಧರ್ಮಾಚರಣೆ ಸ್ವತಃ ಮಾಡಿ ತೋರಿಸ್ತೆ ಹೋಗಿದ್ದಿದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ದೊಡ್ಡವರೇ ಮಾಡಿ ತೋರಿಸ್ತೇ ಹೋದ್ರೆ ಚಿಕ್ಕವರ ಗತಿ ಏನಾಗಬೇಕು? ಅದಕ್ಕೆ ನನಗೇನು ಆಗಬೇಕಾಗಿಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನಾನು ಹೊಂದಬೇಕಾದ ಯಾವುದನ್ನು ಪರಿಪೂರ್ಣ ನಾನು. ಆದ್ರೆ ಪ್ರತಿಯೊಂದು ಕೆಲಸ ಕೃಷ್ಣ ಬೆಳೆ ಸಕಾಲ ಕೇಳ್ತಿದ್ದಂತೆ. ಬ್ರಾಹ್ಮ ಮಲಗಿದ್ರೆ ತಾನೆ ಹೇಳಲಿಕ್ಕಾತ, ನಮ್ಮ ದೃಷ್ಟಿಯಲ್ಲಿ ಸಕಾಲ ಬ್ರಾಹ್ಮೇ ಮೂಡುತ್ತೇ ಚೌತ್ಥಾಯ. ಎದ್ದು ಬಿಟ್ಟು ಧ್ಯಾನ ಕೊಡ್ತಿದ್ದಂತೆ ಕೃಷ್ಣ, ಸಕಾಲ ಸ್ನಾನ ಮಾಡ್ತಿದ್ದ, ಸಂಧ್ಯಾಂದ ಮಾಡ್ತಿದ್ದ, ಪ್ರಾಣಾಯಾಮ ಮಾಡ್ತಿದ್ದು ಕೊಡ್ತಿದ್ದಂತೆ. ಯಾತಿಗೆ ಎಲ್ಲ ಜನ ನೋಡಿ ಕಲಿಬೇಕು ಅಂತ ಕೃಷ್ಣ ಮಾಡಿ. ಅದೇ ರೀತಿ ಭೀಮಸೇನ ಮಾಡೋದು. ಮರಿವಾಯಿಗಳಲ್ಲಿ ಅಂತ ಒಂದು ವಿಚಿತ್ರವಾದ ಬಿಂಬ ಪ್ರತಿಬಿಂಬ ಭಾವ ಎಲ್ಲರಲ್ಲೂ ಉಂಟು. ಅವರು ಸಾಕ್ಷಾತ್ ಬಿಂಬ ಪರಮಾತ್ಮ, ಸಾಕ್ಷಾತ್ ಪ್ರತಿಬಿಂಬ ವಾಯುದೇವರು. ಹಾಗೆ ನಡೆಸಿದ್ರಂತೆ ಆಯ್ತು, ಇಟ್ಟಾಯ್ತು. ತಕ್ಷಣವೇ ಹೇಳಿದ ಸ್ತೋತ್ರಗಳ ಬಗ್ಗೆ. ಸ್ತೋತ್ರವನ್ನು ಯಾರು ಹೇಳ್ತಾರೆ ಅವರಿಗಾಗ ಮನೆಯಲ್ಲಿ ಕೆಟ್ಟೋಗಿದೆ, ಕಂಪ್ಲೇಂಟ್ ಕೊಡಬೇಕಲ್ಲ, ಫೋನ್ ಇದು ಔಟ್ ಆಫ್ ಆರ್ಡರ್ ಅಂತ ಹೇಳಿ ಒಂದು ಅಟೆಂಡ್ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ದೇವರನ್ನು ಪ್ರಾರ್ಥನೆ ಮಾಡೋದು ಅಂದ್ರೆ ಇನ್ನೇನು ಅಲ್ಲ, ನಮ್ಮ ಆಗಿರ್ತಕ್ಕಂಥ ನೋವನ್ನ ಹೇಳ್ಕೊಳ್ಳೋದಷ್ಟೇ. ಅಷ್ಟು ಕೆಲಸನೂ ಮಾಡ್ಲಿಕ್ಕೆ ನಮಗಾಗೋದಿಲ್ಲ ಅಂದ್ರೆ ಸಿದ್ಧಿ ಪಡೆಯೋದು ಯಾವಾಗ? ಪ್ರತಿಯೊಬ್ಬರು ಕೂಡ ಸ್ತೋತ್ರ ಮಂತ್ರ ಇವನ್ನೆಲ್ಲ ತಮಗೆ ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಹೇಳಬಹುದು ಅಷ್ಟನ್ನ ತಪ್ಪದೆ ಹೇಳಿದರೆ ದೇವರೆಂದೂ ಕೈ ಬಿಡೋದಿಲ್ಲ, ಉದ್ಧಾರ ಮಾಡೇ ಮಾಡ್ತಾನೆ. ಇಲ್ಲದೆ ಹೋದ್ರೆ ಮಾತ್ರ ಅವರು ಮಾತಾಡೋದಿಲ್ಲ, ಸುಮ್ಮನೆ ಇದ್ದಾನೆ. ದುರ್ಯೋಧನ ಭಾರಿ ದೊಡ್ಡ ಗೆಲುವು ಅಂತ ತಿಳ್ಕೊಂಡಿದ್ದಾನೆ. ಭೀಮನ ಗೆದ್ದೆ ಅಂದರೆ ಅವನಿಗೆ ಏನು ಆನಂದವೇ ಆನಂದ, ಆಶ್ಚರ್ಯವೇ ಆಶ್ಚರ್ಯ. ಅಂತೂ ಭೀಮನನ್ನ ಬಲದಿಂದ ಗೆಲ್ಲಕ್ಕಾಗಲಿಲ್ಲ, ನಾನು ಈ ಕುತಂತ್ರದಿಂದ ಗೆದ್ದು ಬಿಟ್ಟೆ ಅಂತ ಕುಣಿದಾಡ್ತಾ ಇದ್ದಾನೆ ದುರ್ಯೋಧನ. ಮನೇ ಹೇಳುತ್ತಾನೆ, ಧರ್ಮರಾಜ ಏನು ಇಲ್ದಾಗಾಯ್ತು ಅಂತ ತಿಳ್ಕೊಂಡ್ಬಿಟ್ಟಿಯ ನಿನಗೀಗ, ಇನ್ನೊಬ್ರು ಇದ್ದಾರಲ್ಲ ಇಡ್ಲಕ್ಕೆ ಅಂತ ಕೇಳಿದನು. ಧರ್ಮರಾಜನೇ ತಲೆ ಯೋಚನೆ ಮಾಡಿಲ್ಲ ಯಾರು ಅಂತ ಕೇಳ್ತಾನೆ. ದ್ರೌಪದಿ ಅಂತ ಹೇಳಿದ ತಕ್ಷಣ ದ್ರೌಪದಿ ನೆಡಬಹುದಲ್ಲ, ಈ ಮಾತು ಆಡ್ತಿರ್ಲಿಕ್ಕೆ ಧರ್ಮರಾಜ ಹೂ ಅಂತ ಹೇಳೇ ಬಿಡ್ತಾನೆ. ಆಗ ಇದರ ಹೇಳ್ತಾನೆ, ಜೋರ ಸವಿಲು ಕೂಗಾಡ್ತಾನೆ ಪಾಪ, ಓಡಾಡ್ತಾನೆ, ಏನೇನೋ ಮಾಡ್ತಾನೆ, ಏನು ಅನ್ಯಾಯ ಇದು ಒಂದು, ಇಂಥ ಅನ್ಯಾಯ ನೋಡ್ಕೊತ ಹ್ಯಾ ಕೂತಿದ್ದೀರಿ ನೀವೆಲ್ಲ ಅಂತ ಕೇಳುತ್ತಾನೆ. ಧೃತರಾಷ್ಟ್ರ ನಿನಗಂತೂ ಕಣ್ಣಿಲ್ಲ, ಇಷ್ಟು ಜನಗಳಿದ್ದಾರೆ ಒಬ್ರಿಗಾರು ಅರ್ಥ ಆಗಬಾರದೆ. ದ್ರೌಪದಿ ಅಂದ್ರೆ ಯಾರು? ಮನೆಯ ಶ್ರೇಷ್ಠವಾದಂತಹ ಸ್ತ್ರೀ, ಗುರು ಸಂಬ್ರಾಣಿ, ಜಗತ್ತಿನೊಳಗೆ ಚಕ್ರವರ್ತಿನೇ ಹಂಚಿಕೊಂಡಂತಹ ಹಿರಿಮೆ ರುಕ್ಮಿಣಿ ಸತ್ಯಭಾಮೆಯರ ನಂತರ ದ್ರೌಪದಿ ಅದು ಮಾತ್ರ. ಅಂತ ರಾಜ್ಯಾಗ ಮಾಡಿದ ಪಾಂಡವರ ಅಂತ ಜನ ಎಲ್ಲಿದ್ದಾರೆ ಈ ಮಧ್ಯೆ? ಅಂತವರ ಹೆಂಡತಿ ಅಂದ್ರೆ ವಿಶ್ವದ ಚಕ್ರವರ್ತಿಯ ಸಾಕ್ಷಾತ್ ಪತ್ನಿ, ಅಂಥವರನ್ನು ದ್ಯೂತಕ್ಕಿಡೋದು ಅಂದ್ರೆ ಅದಕ್ಕಿಂತ ಕೆಟ್ಟ ಒಂದು ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಅಷ್ಟು ಪ್ರತಿಭಟನೆ ಮಾಡ್ತಾನೆ, ನಾನು ತಡೆಯಲಿಕ್ಕಾಗೋದಿಲ್ಲ ಅಂತ ತಲೆ ತಲೆ ಹೊಡ್ಕೊಂಡಂತೆ. ಪಾಪ ತುಂಬಾ ನೋವು ತಲೆ ಗಟ್ಟಿಸ್ಕೋತಾರಲ್ಲ, ಅದು ಕೇಳೋರು ಯಾರು? ಒಬ್ಬನೇ ಒಬ್ಬನ ಮಾತಾಡ್ತಾನೆ. ಆಯ್ತು ಇಟ್ಟಾಯ್ತು ಅಲ್ಲಿಗೆ, ಹಾಕೇ ಬಿಟ್ಟಂತೆ. ಆಯ್ತು ನಾನು ಗೆದ್ದೆ, ದ್ರೌಪದಿನೂ ಸೋತಾಯ್ತು ಅಂತ ಹೇಳಿದ್ರು. ಆಮೇಲೆ ಧರ್ಮರಾಜ ಇನ್ನೇನಿಲ್ಲ ಅಂತ ಯೋಚನೆ ಮಾಡಬೇಡ, ನೀನಿದ್ದೀಯಲ್ಲ ಅಂತ ಹೇಳಿದ್ ನೀನೇ ಇದ್ದೀಯಲ್ಲ, ನಿನ್ನೂ ಇಟ್ಟುಬಿಡು ಅಂತ ಹೇಳಿದಾಗ ಧರ್ಮರಾಜ ಅದಕ್ಕೂ ತಯಾರಾಗ್ತಾನೆ, ತನ್ನನ್ನು ಪಣಕ್ಕಿಟ್ಟೇ ಬಿಟ್ಟು. ಈ ವ್ಯಸನ ಕೆಟ್ಟ ಮಾತು ಮನುಷ್ಯನ ಅಧೋಗತಿಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಕಾರಣ ಆಗುತ್ತೆ. ಸ್ಥಿರಾಸ್ತಿ ಹೋಯ್ತು, ಚರಾಸ್ತಿ ಹೋಯ್ತು, ತಮ್ಮಂದಿರಾಯ್ತು, ಹೆಂಡತಿ ಆಯ್ತು, ಕೊನೆಗೆ ತನ್ನನ್ನೇ ಕಳ್ಕೊಂಡು ಬಿಟ್ಟನಂತೆ. ಸರ್ವನಾಶಕ್ಕೆ ದಾಂದಿ ದ್ಯೂತ ಆಡೋದು ಅಂತ ಸೂಚನೆ ಅದು. ಇಟ್ಟಾಯ್ತು, ಧರ್ಮವನ್ನೇ ಮಾಡ್ಕೊಂಡ ಹಾಗೆ ಲೆಕ್ಕ. ಭೀಮನ್ನಿಟ್ಟ ಅಂದ್ರೆ ಸ್ನಾನ ಮಾಡ್ಕೊಂಡ ಹಾಗೆ, ಅರ್ಜುನ್ನಿಟ್ಟ ಅಂತ ಹೇಳಿದ್ರೆ ಶ್ರವಣ ವರ್ಣ ಮಾಡ್ಕೊಂಡ ಹಾಗೆ, ನಕಲ ಸಹಿತ ಶೀಲ ವಿನಯ ಮಾಡ್ಕೊಂಡ ಹಾಗೆ, ಇಲ್ಲ ತನ್ನನ್ನೇ ಮಾಡ್ಕೊಂಡು, ದ್ರೌಪದಿಯನ್ನ ಇಟ್ಕೊಂಡ, ಪತ್ನಿಯನ್ನೇ ಮಾರಿದ, ವಿದ್ಯೆಯನ್ನೇ ಮಾರಿದ, ಕೊನೆಗೆ ತನ್ನನ್ನೇ ಸೋ. ಆಗ ದುರ್ಯೋಧನಾದಿ ಹುಚ್ಚು ಕುಣಿತ ಕುಣಿತಾರೆ, ಇದರ ನಂತೂ ತಲೆ ಎತ್ತಿಸ ಎತ್ತಿಸ್ಲಿಕ್ಕೆ ಆಗೋದಿಲ್ಲ ಪಾಪ. ಈ ರೀತಿಯ ಇದನ್ನ ಗಮನಿಸ್ಬೇಕು. ಶೂದ್ರ ಜಾತಿಯಲ್ಲಿ ಶೂದ್ರ ಆಚಾರ್ಯರು ಕೊಂಡಾಡ್ತಾರೆ, ಅವನ ಧರ್ಮನಿಷ್ಠೆ ಭೀಷ್ಮದ್ರೋಣಾದಿಗಳಿಗೆ ಬರಲಿಲ್ಲ ಅಂತ ಹೇಳ್ತಾರೆ. ದ್ರೋಣರು ದೊಡ್ಡ ಬ್ರಾಹ್ಮಣರು, ಬೃಹಸ್ಪತಿ ಅವತಾರ, ಅವರು ದಾರಿ ತಪ್ಪಿದ್ದಾರೆ. ಭೀಷ್ಮರಂತೂ ವಿಶ್ವವಿಖ್ಯಾತರಾದಂತಹ ತ್ಯಾಗಿಗಳು, ಆದ್ರೆ ಈ ಕಾಲಕ್ಕೆ ಅವರ ತ್ಯಾಗ ಧರ್ಮದ್ದೇ ತ್ಯಾಗ ಆಗಿಬಿಡ್ತು. ಅದೇ ಆಶ್ಚರ್ಯ, ಏನೇನೋ ತ್ಯಾಗ ಮಾಡಿದ್ರಲ್ಲ, ಕೊನೆ ಧರ್ಮನೂ ತ್ಯಾಗ ಮಾಡದಂತೆ ಆಯ್ತು, ಪ್ರಯೋಜನಕ್ಕೆ ಬರಲಿಲ್ಲ. ಒಬ್ಬ ವಿದುರ ಮಾತ್ರ ಆ ಮಟ್ಟದ ಸಾಧನೆ ಮಾಡಿದ ಅಂತ ಕೇಳಿದರೆ, ನಿಜವಾಗಲೂ ವಿದುರನ ಹಿರಿಮೆ ಯಾವ ಮಟ್ಟದಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ವೇದವ್ಯಾಸರು ವಿದುರನನ್ನ ಚಿತ್ರಿಸಿದ್ದ, ಮತ್ತು ಸ್ವತಃ ಯಮನ ಅವತಾರವಾದ ಆತ ಯಾವ ರೀತಿ ಮಾಡಿದ್ದ. ಇಲ್ಲೂ ಒಂದು ಸ್ವಾರಸ್ಯ, ಇಟ್ಟು ಸೋಲ್ತಿರೋದು ಧರ್ಮರಾಜ, ಇಡಬೇಡ ಅಂತ ಹೇಳೋದು ವಿದುರ, ಇಬ್ರು ಒಂದೇ, ಇದು ಇನ್ನೊಂದದ್ದು ಆಶ್ಚರ್ಯ ಅಂತ ಹೇಳಿ ಮನಸ್ಸಿನೇ ತಾಕಾಟ ಮಾಡುವ ಬೇಡೋ ಅಂತ ಹೇಳೋದು, ಕೊನೆಗೆ ಅಧರ್ಮಕ್ಕೆ ಜಯ ಮಾಡೋದು. ಮನಸ್ಸಿನ ಯೋಚನೆಗಳಲ್ಲಿ ಸುಮ್ಮನೆ ಯೋಚನೆ ಮಾಡಿದರೆ ಸಾಮಾನ್ಯವಾಗಿ ಕೆಟ್ಟದ ಕಡೆ ಮನಸ್ಸು ಹೋಗಿಬಿಡುತ್ತೆ. ಶಾಸ್ತ್ರವಾದ ಯೋಚನೆ ಮಾಡಿದ್ರೆ ಈ ಕಡೆ ಬರುತ್ತೆ, ಶಾಸ್ತ್ರದ ಬಲ ಬೇಕದಕ್ಕೆ. ಸುಮ್ಮನೆ ಕಾರಣ ಟರ್ನ್ ಮಾಡೋಕ್ಕಾಗೋದಿಲ್ಲ, ಬ್ರೇಕ್ ಇರಬೇಕದಕ್ಕೆ. ವೆಹಿಕಲ್ಲಿ ಬ್ರೇಕ್ ಇಲ್ಲದೆ ಹೋದ್ರೆ ವೆಹಿಕಲ್ ಅಲ್ಲ. ಅವತ್ತು ನಮ್ಮ ಜೀವನಕ್ಕೆ ಬ್ರೇಕ್ ಯಾವುದು ಅಂದ್ರೆ ಶಾಸ್ತ್ರಜ್ಞಾನವೇ ಬ್ರೇಕ್. ಯಾರು ಶಾಸ್ತ್ರ ತಿಳಿದಿರ್ತಾರಲ್ಲ, ತಕ್ಷಣ ಅವ್ರು ಸರಿ ಮಾಡ್ಕೋತಾರೆ. ಶಾಸ್ತ್ರದ ಉಪಯೋಗ ಅಲ್ಲಿ ಬರುತ್ತೆ ಹೊರತು ಬೇರೆ ಅಲ್ಲ. ಪ್ರತಿಯೊಬ್ಬರು ಓದಬೇಕು, ಓದಿದ್ರೆ ಏನಾಗುತ್ತೆ ಎಂಬುದು ಉತ್ತರ ಇದುವಂತ. ತಿಳಿದವನು ತಪ್ಪನ್ನು ತಿದ್ಕೊಳ್ಳಿಕ್ಕಿರೋ ಸಾಧನೆ ಇದ್ದ ಹಾಗೆ, ತಿಳಿದೇ ಇದ್ದವನಿಗೆ ಇರೋದಿಲ್ಲ. ಆದ್ರಿಂದ ವೆಹಿಕಲ್ ಬಣ್ಣ ಇಲ್ಲದವರು ಪರವಾಗಿಲ್ಲ, ಯಾರೋ ಇರ್ತಾರೆ ಪಾಪ ವೆಹಿಕಲ್ ಹಚ್ಚಿ ಕೂತ್ ಬಿಡ್ತಾನೆ, ಏನು ಖುಷಿಯೋ ಖುಷಿಯೋ ಅವನಿಗೆ. ಈಗಿನಂತೂ ಗೊತ್ತಲ್ಲ, ವೆಹಿಕಲ್ಗಳಂದ್ರೆ ಉಚ್ಚಾಪಟ್ಟಿ ಅಡ್ವಾನ್ಸ್ ಅವೆಲ್ಲ ಕೂಡ ಒಳಗೆಲ್ಲ ಇರುತ್ತೆ. ಅದ್ರೊಳಗೆ ಪ್ರತಿಯೊಂದು ಆ ಸೀಟ್ ಏನು ಆಗಿದೆ, ಟೇಪ್ ರೆಕಾರ್ಡರ್ ಏನು, ಅಲ್ಲೇ ವಿಡಿಯೋ ಏನು, ಫೋನ್ನಲ್ಲೇ ವಿಡಿಯೋ, ಈಗ ಫೋನ್ ಮಾಡ್ತಿದ್ರು ವಿಡಿಯೋ ಇದ್ರೆ ಸೆಲ್ ಫೋನ್ನಲ್ಲೇ ಟಿವಿ, ಏನೇನೋ ಇರುತ್ತೆ ಅದ್ರೊಳಗೆ. ಏನು ಖುಷಿಯಿಂದ ಕೂತ್ ಬಿಡ್ತಾನೆ ಪಾಪ, ಅದ್ರ ಬಣ್ಣ ಆಗಲಿ ಇದಾಗಲಿ ಎಲ್ಲ ಆಟೋಮೆಟಿಕ್. ಲಾಕ್ ಆಟೋ ಲಾಕಿಂಗ್ ಆಟೋಮೆಟಿಕ್, ಗ್ಲಾಸ್ ಹಾಕೋದು ಎಲ್ಲ ಆಟೋಮೆಟಿಕ್. ಏನು ನಿದ್ದೆ ಹೇಳಕ್ಕೆ ಆರಾಮ ಹೊರಗೆ ಬಿಡ್ತಾನೆ, ಹೇಗಿದೆ ಎಲ್ಲ ಇದೆ, ಬಣ್ಣಾಗಿನ ಹೈ ಕ್ಲಾಸ್ ಆಗಿದೆ, ಜೋರಾಗಿ ಹೋಗ್ತಾ ಇದ್ದಾನೆ, ಸಾರಿ ಇದು ಬ್ರೇಕ್ ಹೊಂದಿಲ್ಲ ನೋಡಿ ಅಂತಾನೆ. ಕತೆ ಮುಗಿದೋಯ್ತಲ್ಲಿ ಎಲ್ಲ ವಾಗ ಹೊಡೆದ ಹಾಯ್ಬಿಡ್ತಾನೆ. ಕೊನೆ ಒಂದೇ ಇಲ್ಲ, ಎಷ್ಟೊಂದಿದೆಯಲ್ಲ ಅಂತ ಕೇಳಿದ್ರೆ, ಅದು ಒಂದಿಲ್ಲದ್ರೆ ಏನು ಉಪಯೋಗ ಇದಕ್ಕೆ? ಅದಕ್ಕೆಲ್ಲ ಇದೆ, ಬುದ್ಧಿ ಹೊಂದಿಲ್ದವ್ರ ಮನುಷ್ಯನ ಏನು ಉಪಯೋಗ? ದಡ್ಡ ಅಂತ ಕರೀತಾರಲ್ಲ, ಅದಕ್ಕೆ ನಾವು ಯಾವ ಸರಿ ಮಾಡ್ಕೋಬೇಕು? ಭಿಯೋ ಯೋನಃ ಪ್ರಚೋದಯ, ಗಾಯತ್ರಿ ಮಂತ್ರ ಹೇಳೋದು ಅದನ್ನೇ. ನಾವೆಲ್ಲದೂ ಇಟ್ಟುಕೊಂಡು ಬುದ್ಧಿ ಒಂದು ಕೆಡಿಸಿಕೊಂಡ್ರೆ ಎಲ್ಲ ಹಾಳಾಗುತ್ತೆ. ಬುದ್ಧಿ ಸರಿ ಇರಬೇಕು ಅಂದ್ರೆ ಬೇರೆ ದಾರಿ ಇಲ್ಲ. ಯಾವಾಗಲೂ ಶಾಸ್ತ್ರಜ್ಞಾನದಿಂದ ಅದನ್ನು ಪಾಲಿಶ್ ಮಾಡ್ತಿರ್ಬೇಕು. ಆಚಾರ್ಯ ಹೇಳ್ತಾರೆ, ವಿಮಲೈಹಿ ಶ್ರುತಿಶಾಣ ನಿಶಾ ತತಮೈಹಿ ಸುಮನೋಶಿಭಿರ ಆಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣ ಆತ್ಮತಮೋಭಿಧಮೀಶ ಮನಂತ ಮುಪಾಸ್ವಹರಿ. ಯುದ್ಧಕ್ಕೆ ಹೋಗೋ ಯೋಧ ಶಸ್ತ್ರಾಸ್ತ್ರಗಳನ್ನ ರೆಡಿಯಾಗಿ ಇಟ್ಕೊಂಡಿರ್ತಾನಲ್ಲ, ಹಾಗೆ ಪ್ರತಿಯೊಬ್ಬ ಮನುಷ್ಯ ಶಾಸ್ತ್ರಜ್ಞಾನವನ್ನ ರೆಡಿ ಮಾಡಿಕೊಂಡಿರ್ಬೇಕು. ಸ್ವಲ್ಪ ತಡ ಮಾಡಿದ್ರು ಶತ್ರುಗಳು ಆಕ್ರಮಿಸಿ ಬಿಡುತ್ತಾರೆ. ಇದು ಅಲ್ಲಿ ನಡೆದ ಪ್ರಸಂಗ. ದುರ್ಯೋಧನ ಕುಚ್ಚು ಕುಣಿತ ಕುಣದಾಯಿತು, ಇದರ ತಲೆ ತಗ್ಗಿಸಿ ಆಯಿತು. ಎಲ್ಲರೂ ಭೀಷ್ಮದ್ರೋಣಾದಿಗಳು ಸುಮ್ಮನೆ ಕೂತಿದ್ದಾರೆ. ಈಗ ದುರ್ಯೋಧನನಿಗೆ ತನ್ನ ಹುಚ್ಚುತರವನ್ನು ಪ್ರದರ್ಶನ ಮಾಡಕ್ಕೆ ಎಲ್ಲ ಅವಕಾಶ ಸಿಕ್ಕಂತೆ ಆಯ್ತು. ಒಬ್ಬ ಪ್ರಾತಿಕಾಮಿ ಅಂತ ಒಬ್ಬ ದೂತ ಅವನನ್ನು ಕರೀತಾನೆ. ಏ ಪ್ರಾತಿಕಾಮಿ ಬಾಯಿ, ನೀನು ಹೋಗು, ದ್ರೌಪದಿನ ಸಭೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಗೆದ್ದು ಬಿಟ್ಟಿದ್ದೇನಲ್ಲ, ಈಗ ದ್ರೌಪದಿ ಸಭೆ ಕರ್ಕೊಂಡು ಬಾ ಅಂತ ಹೇಳ್ತಾ ಅಷ್ಟು ಹೋಗೇ ಬಿಡ್ತಾನ ಪ್ರಾತಿಕಾಮಿ. ದ್ರೌಪದಿ ಇದ್ದ ಸ್ಥಳಕ್ಕೆ ಹೋಗಿ ಅಮ್ಮ ಬರಬೇಕಂತೆ, ಎಲ್ಲಿ ಬರಬೇಕು ಅಂತ ಕೇಳ್ತಾನೆ. ಸಭೆಗೆ ಬರಬೇಕು. ಯಾಕೆ ಸಭೆಗೆ ಯಾಕೆ ಬರಬೇಕು? ಇಲ್ಲ ಹೇಳ್ಕಳಿಸಿದ್ದಾರೆ. ಯಾರು ಹೇಳ್ಕಳಿಸಿದ್ದಾರೆ? ದುರ್ಯೋಧನ ಹೇಳ್ಕಳಿಸಿದ್ದಾನೆ. ಅವ್ರು ಹೇಳ್ಕೊಳ್ಸಕ್ ಅವನ ಯಾರು ನನ್ನ ಹೇಳ್ಕೊಳಿಸಲಿಕ್ಕೆ? ಸಭೆಗೆ ಬಾತ ನನ್ನ ಕರಲಿಕ್ಕೆ ಅವನೇ ಯಾರು ಅಂತ ಕೇಳಿದ್ರೆ, ಇಲ್ಲ, ನಿನ್ನ ಧರ್ಮರಾಜ ದ್ಯೂತದಲ್ಲಿ ಸೋತು ಬಿಟ್ಟಿದ್ದಾನೆ, ಆದ್ದರಿಂದ ಆ ದುರ್ಯೋಧನ ಸೊತ್ತು ನೀನಿದ್ದ ಹಾಗೆ ಅದಕ್ಕೆ ಕರೀತಾ ಇದ್ದಾರೆ ಬರಬೇಕು ಅಂತ ಹೇಳಿದ ತಕ್ಷಣ, ನಾನು ಬರೋದಿಲ್ಲ ಅಂತ, ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ಪ್ರಶ್ನೆ ಕೇಳ್ತೇನೆ, ಅವ್ರನ್ನ ಕೇಳ್ಕೊಂಡು ಬಾ, ಆಮೇಲೆ ಮುಂದಿನ ಪ್ರಶ್ನೆ ಅಂತ ಹೇಳಿದ್ರು. ಏನು ಅಂತ ಕೇಳುತ್ತೆ, ಧರ್ಮರಾಜ ನನ್ನ ಸೋತು ಬಿಟ್ಟ, ನಾನು ದುರ್ಯೋಧನಿಗೆ ದಾಸಿ ಅಂತ ಹೇಳ್ತಿರಲ್ಲ ನೀವೀಗ, ಧರ್ಮರಾಜ ನನ್ನನ್ನು ಮೊದಲು ಸೋತು ಆಮೇಲೆ ತನ್ನನ್ನು ಸೋತನೋ, ಅಥವಾ ತನ್ನನ್ನು ಮೊದಲು ಸೋತು ಆಮೇಲೆ ನನ್ನನ್ನು ಸೋತನೋ, ಕೇಳ್ಕೊಂಡು ಬಾ ಅಂತ ಹೇಳಿದ್ರು. ತಕ್ಷಣ ಹೋಗ್ಬಿಡ್ತಾನೆ, ವಾಪಸ್ ಹೋಗ್ತಾನೆ. ಹೋಗ್ಬಿಟ್ಟು ಸಭೆಯಲ್ಲಿ ಹೇಳ್ತಾನೆ, ಕರ್ಕೊಂಡ್ಬಂದಿ ದ್ರೌಪದಿನ, ಇಲ್ಲ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ, ಯಾಕೆ ಅಂದ್ರೆ ದ್ರೌಪದಿ ಬರೋದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ನಿಮ್ಮನ್ನೆಲ್ಲ ಕೂಡ. ಏನು ಅಂದ್ರೆ ನನ್ನನ್ನು ಮೊದಲು ಸೋತನೋ ತನ್ನನ್ನು ಮೊದಲು ಸೋತನೋ, ಇಷ್ಟೇ ಪ್ರಶ್ನೆ. ಈ ಪ್ರಶ್ನೆಗೆ ಏನಂತ ಜನಕ್ಕೆ ಅರ್ಥ ಗೊತ್ತಿಲ್ಲ, ಮುಂದೆ ಗೊತ್ತಾಗ್ತದೆ. ದುರ್ಯೋಧನಿಗೆ ಅವನಿಗೆ ಏನು ತಿಳುವಳಿಕೆ ಇದ್ದಿರ್ತಾನೆ ಅವನಿಗೆ, ಅದೆಲ್ಲ ಇಲ್ಲ, ಎಲ್ಲ ದುಶಾಸನ, ಇವನ ಕೈಲಿ ಆಗೋದಿಲ್ಲ ಕರ್ಕೊಂಡ್ ಬರಲಿಕ್ಕೆ, ನೀನು ಹೋಗು ಅಂತ ಹೇಳ್ತಾನೆ. ದುಶಾಸನ ಯುವರಾಜ, ದುಶಾಸನ ಯುವರಾಜ, ಇವನು ಮಹಾರಾಜ. ಇವನು ಯುವರಾಜ ಎಂಥ ಮಹಾರಾಜ, ಎಂಥ ಯುವರಾಜ ಇರಬೇಕು ಲೆಕ್ಕ, ಎಂಥ ಪರಮ ಪಾಪಿಗಳು. ಒಬ್ಬ ಪರಸ್ತ್ರೀ, ಒಬ್ಬ ಚಕ್ಕ ಅಂದ ಮಹಾರಾಣಿಯಾಗಿದ್ದವಳನ್ನ ಎಳ್ಕೊಂಡು ಬಾ ಅಂತ ಕಳಿಸಿದರೆ ಹೇಗಾಗಬೇಕು? ಹೋಗು ನೀನು, ಕರ್ಕೊಂಡು ಬಾ, ಎಳ್ಕೊಂಡೇ ಬಾ ಅಂತ ಹೇಳಿದ್ರೆ. ದ್ರೌಪದಿ ಹತ್ರ ಹೋಗ್ತಾನೆ. ದ್ರೌಪದಿ ಬರಬೇಕು ನೀನೀಗ, ಜೊತೆಗೆ ಬಂಧುಗಳು ಮತ್ತೆ ಸ್ವತಃ ಧರ್ಮರಾಜಾದಿಗಳ ಹೆಂಡತಿಯಂದ ಮೇಲೆ ಅತ್ತಿಗೆ ಆಗಬೇಕು, ಅರ್ಜುನಾದಿಗಳು ತಮ್ಮಂದರು ಅಂದ ಮೇಲೆ ತಮ್ಮನ ಹೆಂಡತಿ ಆಗಬೇಕು. ಅಂತ ಹತ್ತಿರದ ಸಂಬಂಧ, ಪೂಜ್ಯತೆ ಇದೆ, ಸಂಬಂಧ ಇದೆ, ಸ್ತ್ರೀ ಬೇರೆ, ತಾ ಮಾಡಿರೋದು ಅನ್ಯಾಯ, ಇದ್ಯಾವುದು ಲೆಕ್ಕಕ್ಕಿಲ್ಲ. ಹೋಗಿದ್ದು ದ್ರೌಪದಿ ಬಾ, ನಾನು ಬರೋದಿಲ್ಲ, ಇಲ್ಲ ಬರಲೇಬೇಕು, ಇದೊಂದು ನಿನ್ನ ನಮ್ಮ ಸ್ವತ್ತು ಈಗ ಅಂತ ಕರೆದ್ರೆ ನಿಮ್ಮ ಸ್ವತ್ತು ಹೇಗಾಗ್ತೇನೆ ನಾನೀಗ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಈ ಪ್ರಶ್ನೆ ಕೇಳ್ಕೊಂಡು ಬಾ, ಆಗ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರೆ ಅವನು ಪ್ರಾತಿಕಾಮಿ, ಅವನು ದುಷ್ಟ ಇವನು ದುಷ್ಟನೇ, ಇವನು ಇನ್ನೂ ಜಾಸ್ತಿ ದುಷ್ಟನ, ಆದ್ರಿಂದ ವಾಪಸ್ ಹೋಗ್ಲಿಲ್ಲ ಅವನು, ನೀನು ಬರ್ತೀವ್ರೆ ಎಳ್ಕೊಳ್ಳಕ್ಕೆ ಹೋಗಿಬಿಟ್ನಂತೆ. ಆ ಹೇಳ್ತಾಳೆ, ನೋಡು ನನ್ನ ಮುಟ್ಟಬೇಡ ನೀನೀಗ, ನಾನೀಗ ರಜಸ್ವಲೇ ಅಂತ ಹೇಳ್ತಾರೆ. ಇದೊಂದು ಬಹಳ ಗಮನಿಸಬೇಕಾದ ಅಂಶ, ನಾನೀಗ ಮನೆಯ ಒಳಗಿಲ್ಲ, ನನ್ನನ್ನು ಮುಟ್ಟಬೇಡ, ದೂರ ಸರಿ ಅಂತ ಹೇಳಿದ್ರೆ ನೋಡಿ, ಮನೆ ಮೊದಲು ಮೈಲಿಗೇಜ್ ಮಾಡಿ ಶುರು ಮಾಡಿದ್ದೆ ದುಶಾಸನ ಅಂತ, ಇವತ್ತೊಂದು ಕಾಮನ್ ಆಗಿಬಿಡ್ತದೆ, ಇವತ್ತು ಮುಟ್ಟಬೇಡಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇವತ್ತು. ಆ ಸ್ಥಿತಿ ಮನುಷ್ಯ ಬಂದಿದ್ದಾನೆ. ಆ ದುಶಾಸನ ಮೊದಲು ತಪ್ಪು ಮಾಡಿದ ದುಶಾಸನ, ಮುಡಿ ಕೈ ಹಾಕಿದನಂತೆ ದ್ರೌಪದಿಯ ಮುಡಿಗೆ ಕೈ ಎಳ್ಕೊಂಡು ಹೋಗ್ತಾ, ದರ ದರ ಎಳ್ಕೊಂಡು ಹೋಗ್ತಾ ಇದ್ದಾನೆ, ಮುಡಿ ಬಿಚ್ಚೋಯ್ತಂತೆ. ಆ ಹೇಳ್ತಾಳೆ, ಏನು ಸದಾ ಅಯುಗ್ಮವಾಸ ಸೀಮ್ ಅಂತ ಕರೀತಾರೆ ಅದು ದುಶಾಸನ, ಎಂಥ ಪಾಪಿ ನೀನು, ಧರ್ಮಾಚರಣೆ ಮಾಡಬೇಕಾದ ರಾಜಮಹಾರಾಜರೇ ಈ ರೀತಿ ಮಾಡೋದಾದರೆ ಇನ್ನೆಲ್ಲಿ ಧರ್ಮ ಉಳಿಬೇಕು? ಏನವನಿಗೆ ಅರ್ಥ ಇಲ್ಲ. ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೆ ಈ ಮಧ್ಯೆ ಸಭೆಗೆ? ಅಲ್ಲಿ ಯಾರಿದ್ದಾರೆ? ಭೀಷ್ಮದ್ರೋಣದ ಹಿರಿಯರಿದ್ದಾರೆ. ಈ ಹೊರಗಾದ ಮನುಷ್ಯ ಒಳಗೆ, ಸ್ತ್ರೀ ಒಳಗೆ ಬರಬಾರದು ಅಲ್ಲ, ದೇವಸ್ಥಾನ ಇದು ಯಾವುದಕ್ಕೂ ಹೋಗಾಗಿಲ್ಲ. ದೇವಸ್ಥಾನ ಇದು ನಮ್ಮ ಜನ ದೇವಸ್ಥಾನಕ್ಕೆ ಯಾಗೂ ಹೋಗೋದಿಲ್ಲ, ಬಿಟ್ಟುಬಿಡಿ, ಅದೇನು ದೊಡ್ಡದಲ್ಲ. ಬೇರೆ ದಿವಸದಲ್ಲಿ ಹೋಗೋದಿಲ್ಲ, ಅವಾಗ ಯಾಕೆ ಹೋಗ್ಬೇಕು ಅಂತಾರೆ? ಆ ಮಟ್ಟಿಗೆ ಧರ್ಮ ಉಳಿಸ್ಕೊಂಡಾಗ ಲೆಕ್ಕ ಪಾಪ ಅವರು, ಭಾರಿ ತಪ್ಪದು ಬಂದು ಮನೆಯಲ್ಲಿ ಓಡಾಡಾಗಿಲ್ಲ, ಆ ದೊಡ್ಡವರು ಕೂತ ಜಾಗಕ್ಕೆ ಬರಹಾಗಿಲ್ಲ ಅಂತ ಹೇಳಿ ಏನು ದರದ ಹೇಳ್ಕೊಂಡು ಹೊಟ್ಟೇ ಬಿಟ್ಟನಂತವನು. ಇದು ನಡೆದ ವಿಚಿತ್ರವಾದ ಪ್ರಸಂಗ ಇತಿಹಾಸದಲ್ಲಿ. ಅಂತ ಮತ್ತೊಂದು ಪ್ರಸಂಗ ಇವತ್ತು ನಡೆಯೋದು ಕಷ್ಟ, ಆ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಡೆಯಲಿಕ್ಕೆ ಹೋದ್ರೆ ಭಾರಿ ಅನ್ಯಾಯ, ಭಾರಿ ಏನು ಶಾಸ್ತ್ರ ಹೇಳಿಬಿಡ್ತದೆ. ಆದರೆ ಅವತ್ತಿನ ದಿವಸ ಹೇಳ್ಕೊಂಡು ಹೊರಟೇ ಬಿಟ್ಟಂತೆ ಸಭೆಗೆ, ಹೇಳ್ಕೊಂಡು ಹೊರಟು ಸಭೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ನೋಡ್ತಾರೆ, ಭೀಷ್ಮದ್ರೋಣ ನೋಡ್ತಾರೆ, ಒಬ್ಬರು ಬಾಯಲ್ಲೂ ಮಾತಿಲ್ಲ, ಬಾಯಿ ಕಟ್ಟೋಗಿದೆ ಅಂತಾರಲ್ಲ, ಬಾಯಿ ಕಟ್ಟಕ್ಕೆ ಏನು ಹಗ್ಗ ಬೇಕಿಲ್ಲ, ಹಂಗೆ ತಗೊಂಡ ಅಂದ್ರೆ ಬಾಯಿ ಕಟ್ಟಿತು ಅಂತಾನೆ, ಋಣಕ್ಕೆ ಬಿದ್ದ ಅಂದ್ರೆ ಬಾಯಿ ಕಟ್ಟಿದಂತೆ ಲೆಕ್ಕ. ದ್ರೌಪದಿನ ಸಭೆಯಲ್ಲಿ ನಿಲ್ಲಿಸಿದ್ದಾನೆ. ಆಗ ದ್ರೌಪದಿ ಮಾತಾಡ್ತಾಳೆ, ದ್ರೌಪದಿಯ ಮಾತುಗಳೆಲ್ಲ ಜನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರದ್ದು ಬೇಡಿಕೆ, ದೈನ್ಯ, ಶೋಕ, ದುಃಖ ಹೀಗೆ ವರ್ಣನೆ ಮಾಡಿದವರೇ ಜಾಸ್ತಿ. ದ್ರೌಪದಿ ಹಾಗೆಲ್ಲ ಮಾತಾಡೋದಿಲ್ಲ. ದ್ರೌಪದಿಯ ಮಾತುಗಳೆಲ್ಲ ಛಾತ್ರ ತೇಜಸ್ಸಿನ ಮಾತುಗಳು, ನ್ಯಾಯ ಕೆಡತಕ್ಕಂತ ಅತ್ಯಂತ ಒಬ್ಬ ಛಾತ್ರ ತೇಜಸ್ಸಿನ ಮಹಾಮಹಿಳೆಯಾಗಿ ದ್ರೌಪದಿ ಮಾತಾಡ್ತಾಳೆ ಹೊರತು, ಅಯ್ಯೋ ಅಪ್ಪ ಅಣ್ಣ ಅಂತ ಹೇಳಿ ಅಂಗಲಾತಿ ಬಿಡುತ್ತಾ ಇಲ್ಲ. ಹೇ ಭೀಷ್ಮ, ವಿದುರ, ದ್ರೋಣ, ದ್ರೌಪದಿಯ ಮಾತುಗಳೆಲ್ಲ ಕೂಡ, ಏನು ಭೀಷ್ಮರು ನೀವು, ಏನು ವಿದುರ, ಏನು ದ್ರೋಣರು, ಏನು ಅಶ್ವತ್ಥಾಮರೆ, ಧೃತರಾಷ್ಟ್ರ, ಗಾಂಧಾರಿ, ಏನಾಗಿದೆ ನಿಮಗೆಲ್ಲ ಅಂತ ಕೇಳಿದ ದ್ರೌಪದಿ ದೇವಿಯ ಮಾತಿನಲ್ಲಿ ಸಂಪೂರ್ಣವಾದಂತ ತೇಜಸ್ವಿಯ ಮಾತುಗಳವೆಲ್ಲ ಕೂಡ. ನಿಮ್ಗೇನಾಗಿದೆ ಇವತ್ತಿನ ದಿವಸ, ಏನ್ ನಡೀತಾ ಇದೆ ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಏನ್ ನಡೀತಾ ಇದೆ ನೋಡ್ತಾ ಇದ್ದೀರಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವೀಗ. ನನ್ನನ್ನು ಧರ್ಮರಾಜ ಸೋತಿದ್ದಾನೆ ಅಂತ ಕರ್ಕೊಂಡು ಬರ್ತಾ ಇದ್ದಾನಲ್ಲ ಅವನೀಗ, ನನ್ನ ಪ್ರಶ್ನೆ ಇಷ್ಟೇ, ನನ್ನನ್ನು ಮೊದಲು ಸೋತನೋ ತನ್ನನ್ನು ಮೊದಲು ಸೋತನೋ ಧರ್ಮರಾಜ ಹೇಳ್ಬೇಕು. ಯಾಕೆ ಈ ದ್ರೌಪದಿ ಕೇಳ್ತಾಳೆ ಅಂತ ಯಾರಿಗೂ ಗೊತ್ತಿಲ್ಲ, ಇವತ್ತಿನ ಜನಕ್ಕಂತೂ ಏನೂ ಗೊತ್ತಿಲ್ಲ. ಅದು ಈ ಮಾತನ್ನ ಕುಮಾರವ್ಯಾಸ ಬರೀಲೇ ಇಲ್ಲ, ಪೂರ್ತಿ ಬಿಟ್ಟಾಕಿಬಿಟ್ಟು. ಇದನ್ನ ಅರ್ಥ ಮಾಡಿಕೊಳ್ಳದೇ, ಯುಗಾಂತ ಅಂತ ಒಂದು ಪುಸ್ತಕ ಇದೆ, ಇವತ್ತು ಭಾರಿ ಪಾಪ್ಯುಲರ್ ಪುಸ್ತಕ ಅದು. ನಮ್ಮ ದೇಶದಲ್ಲಿ ಎಷ್ಟು ವೈಚಿತ್ಯ ಅಂದ್ರೆ, ತಪ್ಪು ಪುಸ್ತಕನ ಬೇರೆ ಎಲ್ಲಾ ಭಾಷೆಗಳು ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ, ಹೆಚ್ಚು ಜನ ತಪ್ಪು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದು ಭಾರಿ ವಿಶೇಷ. ಸರಿ ಪುಸ್ತಕ ಕೇಳೋರೇ ಇರೋದಿಲ್ಲ ಆ ಕಡೆ, ಅದು ಬರದೇ ಓದ್ಕೋಬೇಕು ಅಂತ ಇನ್ನೊಬ್ರು ಯಾರೋ ಓದೋ ಸ್ಥಿತಿಯಲ್ಲೇ ಇರೋದಿಲ್ಲ. ಅಂದ್ರೆ ತಪ್ಪಿಗೆ ಪ್ರಚಾರ ಸಿಗ ಹಾಗೆ ಸರಿಯಾದ ಪ್ರಚಾರ ಸಿಗ ಕಾರಣೇ ಅಲ್ಲ ಇದು, ಅದು ನಿಜವಾದ ದುರಂತ ಅಂದ್ರೆ. ಕಟ್ಟಡ ಕಟ್ತಾರೆ ಮನುಷ್ಯ, ಪುಸ್ತಕ ಮಾಡೋದು ತಯಾರಿಲ್ಲ, ಇದು ಭಾರಿ ದುರಂತ. ಇವತ್ತು 1000 ಕಟ್ಟಡ ಮತ್ತೆ ಕಟ್ಟಬಹುದು, ಒಂದು ಪುಸ್ತಕ ಮತ್ತೆ ಬರೀಲಿಕ್ಕಾಗೋದು. ಆಚಾರ್ಯರು, ಜೈತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು ಅಂತ ಬರೆದ ಗ್ರಂಥದ ಒಂದು ಅಕ್ಷರ ಬರಲಿಕ್ಕೆ ಯಾರ್ಯಾರು ಮತ್ತೆ ಆಗತ್ತಾ? ಅಂತಂತ ದೊಡ್ಡ ಜ್ಞಾನ ಕಾರ್ಯ ಮಾಡಿದ್ದಾರೆ, ಅವೆಲ್ಲ ಹೋಗ್ತಾ ಇವೆ, ಒಂದೊಂದೇ ಹೋಗ್ತಾ ಇವೆ. ಕಟ್ಟಡಗಳಿಂದ ನಾಳೆ ಹಾಳು ಕಟ್ಟಡ ಆಗ್ತದೆ ಹೊರತು ಉಪಯೋಗಿಸ್ತೇ ಹೋದಾಗ ಏನಾಗ್ತದೆ? ಅದರಿಂದ ಕಟ್ಟಡ ಯಾವಾಗ ಬೇಕು, ಜ್ಞಾನ ಕಾರ್ಯ ನಡೀತಿದ್ರೆ ಕಟ್ಟಡ ಬೇಕೇ ಹೊರತು, ಇಲ್ಲದ ಹೋದ್ರೆ ಕಟ್ಟಡಕ್ಕೆ ಅರ್ಥ ಇಲ್ಲ, ನಮ್ಮ ಜನಕ್ಕೆ ತಿಳುವಳಿಕೆನೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಯಾಕೆ ಹೀಗೆ ಕೇಳಿದ್ದು ದ್ರೌಪದಿ ದೇವಿ? ಯುಗಾಂತದನ್ನು ಪುಸ್ತಕ ಬರೆದವಳು ಹೆಂಗಸು, ಈ ಮಧ್ಯೆ ಇರಾವತಿ ಕರವೇ ಅಂತ ಹೆಂಗಸು ಬರೆದಿರೋದು. ಆಕೆ ದ್ರೌಪದಿ ಹೆಂಗಸರ ಪರ ಮಾತಾಡಬೇಕು ಕೊನೆಪಕ್ಷ ಇಲ್ಲ. ದ್ರೌಪದಿ ದೇವಿ ಏನ್ ಪ್ರಶ್ನೆ ಕೇಳ್ತಾಳಲ್ಲ, ಅದು ಅರ್ಥವಿಲ್ಲದ ಪ್ರಶ್ನೆ ಅಂತ ಬರೀತು. ಅರ್ಥವಿಲ್ಲದ ಪ್ರಶ್ನೆ, ದ್ರೌಪದಿ ಯಾಕೆ ಮಾತಾಡ್ತಾಳೆ ಅಂದ್ರೆ, ಹಾಗೂ ಸಭೆಯಲ್ಲಿ ಕೂತು ನಿಂತಿದ್ದಾಳೆ, ಏನೋ ಮಾತಾಡಬೇಕು, ತಲೆ ತೋಚಿದ್ದು ಮಾತಾಡ್ತಾಳೆ ಅಷ್ಟೇ. ಅಭ್ಯಸದೊಣ್ಣೆ ತಪ್ಪಿದ್ರೆ 1000 ಆಯುಷ್ಯ ಅಂತಾರಲ್ಲ, 1000 ವರ್ಷ ಆಯುಷ್ಯ ಅಂತಾರಲ್ಲ, ಹಾಗೆ ಏನೋ ಮಾತಾಡಬೇಕು ಮಾತಾಡ್ತಾಳೆ, ಅದು ಅರ್ಥವಿಲ್ಲದ ಮಾತುಗಳು ಅಂತ ಆಕೆ ಕಾಮೆಂಟ್ ಮಾಡ್ತಾಳೆ. ಅದು ಉಳಿದವರಿಗೆ ಯಾರು ಅರ್ಥನೇ ಆಗಿಲ್ಲ ಕೂಡ. ಆಚಾರ ಧರ್ಮಸೂಕ್ಷವನ್ನು ಬಿಡಿಸಿ ಆಚಾರ್ಯ ಹೇಳ್ತಾರೆ ದ್ರೌಪದಿಯ ಮಾತಿನ ಅರ್ಥ ಹೀಗೆ ಅಂತ ಹೇಳ್ತಾರೆ. ಅವ್ರು ಹೇಳೋದಕ್ಕೆ ಕಾರಣ ಇದೆ, ದ್ರೌಪದಿ ದ್ರೌಪದಿ ಭೀಮಸೇನ ಆಚಾರ್ಯರು ಬರೀತಿರೋದು ಆಚಾರ್ಯರು ಅಂದಮೇಲೆ ಅವ್ರು ಹೇಳ್ತಿ ಏನ್ ಮಾತಾಡಿದ್ರು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ. ಹುಡುಗರಿಗೆ ಏನು ಗೊತ್ತಾಗೋ ಸಂಭವ ಇಲ್ಲ, ನನ್ನ ಮೊದಲು ಸೋತನೋ ಆಮೇಲೆ ನನ್ನ ಸೋತನೋ ಇದು ಪ್ರಶ್ನೆ ಇದೆ ಅಲ್ಲ, ಯಾರ ಬದಲು ಸೋತ್ರ ಏನಂತೆ ಅಂತ ನಮ್ ಪ್ರಶ್ನೆ ಇದೆ. ಸೋತು ಅಂತ ಆಗಿದೆಯಲ್ಲ, ಯಾರ ಬದಲು ಸೋತ್ರ ಏನಂತೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡ್ತಾರೆ, ಆ ದೊಡ್ಡ ಧರ್ಮಸೂಕ್ಷ್ಮ ಇದೆ ಅಂತ ಹೇಳ್ತಾರೆ. ನನ್ನನ್ನು ಮೊದಲು ಧರ್ಮರಾಜ ಸೋತ ಅಂತ ಉತ್ತರ ಕೊಡ್ತೀರಾ ನೀವೀಗ? ಕೊಡ್ಲಕ್ ಬರೋದಿಲ್ಲ. ಯಾಕೆ? ಅಲ್ಲೇ ಧರ್ಮ ಹೇಳೋದು, ಒಬ್ಬ ಹೆಂಡತಿಯನ್ನ ಸೋಲು ಹಕ್ಕು ಗಂಡನಿಗೆಂದೂ ಇಲ್ಲ ಶಾಸ್ತ್ರ ಹೇಳಿದೆ. ಹೆಂಡತಿಯನ್ನ ದೂತದಲ್ಲಿ ಇಟ್ಟೋ ಅಥವಾ ಇನ್ನೊಬ್ಬನಿಗೆ ಒಪ್ಪಿಸೋ ಹಕ್ಕು ಯಾವ ಗಂಡನಿಗೂ ಇಲ್ಲ. ಎಷ್ಟು ದೊಡ್ಡ ಧರ್ಮಶಾಸ್ತ್ರವನ್ನು ಆಚಾರ ಹೊರಗಾಕ್ತಾ ಇದ್ದ. ಯಾವ ಕಾಲಕ್ಕೂ ಗಂಡಸಿಗೆ ಸ್ತ್ರೀ ಎಷ್ಟು ಅಧೀನಾದರೂ ಕೂಡ ಇನ್ನೊಬ್ಬಳಿ ಮಾರೋ ಹಕ್ಕು ಅವನಿಗೆ ಮಾತ್ರ ಅವನಿಗೆ ಬರೋದಿಲ್ಲ ಅಂತ ಹೇಳಿಬಿಡುತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ಎಲ್ಲಾ ದಾನಗಳು ಒಂದು ರೀತಿ, ಈ ಕನ್ಯಾದಾನ ಮಾತ್ರ ಬೇರೆ ರೀತಿ. ಎಲ್ಲಾ ದಾನ ಕೊಟ್ಟರೆ ಕೃಷ್ಣಾರ್ಪಣ, ಅವನೇನೋ ಮಾಡ್ಕೋಬಹುದು, ನಾವೇ ಮತ್ತೆ ಕೇಳೋ ರೈಟ್ ಇಲ್ಲ. ಕನ್ಯಾದಾನ ಹಾಗಲ್ಲ, ಕನ್ಯಾದಾನ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಮ್ಮಮ್ಮ ಅಂತ ಹೇಳ್ಬೇಕಂತ. ಆಮೇಲೆ ಕನ್ಯಾದಾನ ನಮ್ಮಮ್ಮ ಅಂತ ಹೇಳಾಗಿಲ್ಲ, ಇವನು ಹೇಳಿದ್ರೆ ಒಪ್ಪೋದಿಲ್ಲ. ಮತ್ತೆ ಬಾಣಂತನಕ್ಕೆ ಯಾರು ಕರ್ಕೊಂಡು ಹೋಗ್ಬೇಕು? ಆಮೇಲೆ ದೀಪಾವಳಿ ಹಬ್ಬಕ್ಕೆ ಯಾರು ಕರ್ಕೊಂಡು ಹೋಗ್ಬೇಕು? ಆದ್ರಿಂದ ಈ ಮಟ್ಟಿಗಾದ್ರೂ ಹೋಗ್ತಾರೆ, ವರದಷ್ಟು ಮತ್ತೆ ಮತ್ತೆ ಕೇಳಬೇಕಲ್ಲ. ನಮ್ಮ ಒಂದು ಸ್ವರಲ್ಲಿ ಬಿಡಾಗಿಲ್ಲವೇ ಇಲ್ಲ, ಶಾಸ್ತ್ರ ಪ್ರಕಾರನೂ ಬಿಡಾಗಿಲ್ಲ. ಆ ಸೂಕ್ಷ್ಮವನ್ನು ಆಚಾರ ಹೇಳ್ತಾ ಇದ್ದಾರೆ. ಹೆಂಗಸು ಎಂದೂ ಕೂಡ ಗಂಡನಿಗೆ ಹೆಂಡತಿ ಆಗ್ತಾಳೆ ಹೊರತು ಇನ್ನೊಬ್ಬರಿಗೆ ಮಾರೋ ಹಕ್ಕು ಯಾವ ಗಂಡನಿಗೂ ಇಲ್ಲ, ಅವರ ಸರ್ವಾಧಿಕಾರಿ ಆಗ್ಲಿಕ್ಕೆ ಬರೋದಿಲ್ಲ. ಈ ತತ್ವ ಗೊತ್ತಾದ್ರೆ ಇವತ್ತು ಲೇಟೆಸ್ಟ್ ತುಂಬಾ ದೊಡ್ಡದು. ಇಂಥ ಸಮಾನತೆಯನ್ನ ಸ್ತ್ರೀಗೆ ಮಧ್ವಾಚಾರ್ಯರ ಹೊರತು ಜಗತ್ತಲ್ಲಿ ಯಾರೂ ಸಾರಲಿಲ್ಲ, ಅವರೊಬ್ಬರೇ ಸಾರಿದ್ರು. ಉಳಿದರೆ ಅರ್ಥವಾದಿರ್ತಾನೆ ಸಾರ್ಲಿಕ್ಕೆ ಅವರು. ಆದ್ರಿಂದ ಹೆಂಡತಿಯನ್ನ ಸೋಲು ಹಕ್ಕು ಗಂಡನಿಗೆ ಇಲ್ಲ ಅಂದಮೇಲೆ ನನ್ನ ಮೊದಲಿಟ್ಟು ಸೋಲೋ ಸಂಭವನೇ ಇಲ್ಲ, ಇನ್ವ್ಯಾಲಿಡ್ ಅಂತ ಅರ್ಥ. ಇವತ್ತು ನೋಡಿ ಕೋರ್ಟ್ ಅಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿರ್ತಾರೆ, ಐದಾರು ಜನ ಇರ್ತಾರೆ, ಒಬ್ಬನು ಸೈನ್ ಮಾಡೋದಿಲ್ಲ, ಮುಗಿದ ಗತೆ, ಡಿಸ್ಪ್ಯೂಟ್ ಅದಕ್ಕೆ ಬಿದ್ದೋಗ್ಬಿಡುತ್ತಾನೆ. ಭವಿಷ್ಯಗಟ್ಟಲೆ ಕಾಯ್ಬೇಕು, ಕ್ಲಿಯರ್ ಆಗ್ಬೇಕು. ದುಡ್ಡು ಕೊಟ್ಟು ಎಲ್ಲ ಆಗೋಗ್ಬಿಟ್ಟಿದೆ, ಮಧ್ಯೆ ಯಾರೋ ಒಬ್ರು ಸೈನ್ ಮಾಡೋದು ಮಾಡೋದಿಲ್ಲ ಅಂತ ಕೂತ್ಬಿಡ್ತಾನೆ. ಮುಗಿದೋಯ್ತು ಒಬ್ಬನು, ಯಾರೋ ಒಬ್ಬ ಕೆಲಸಕ್ಕೆ ಬಾರ್ದನ ಅದು ಕೂಡ ಎಷ್ಟೋ ಸಲ. ಆದ್ರೆ ಇವತ್ತು ದ್ರೌಪದಿ ಅರ್ಧಾಂಗಿ ಅಂತ, ಅರ್ಧಾಂಗಿಯನ್ನು ಸೋಲೋ ಹಕ್ಕು ಇಲ್ಲ ಅಂದಮೇಲೆ ಶಾಸ್ತ್ರ ಇನ್ವ್ಯಾಲಿಡ್ ಅಂತ ಹೇಳಿದ ಮೇಲೆ ಅವರಿಗೆ ಇನ್ನ ಸೋತಿಲ್ಲ ನಾನು, ಈಗ ಆತ ಸೋತಿಲ್ಲ ಅಂದ್ರೆ ಕರೆಯೋ ಹಕ್ಕು ನಿಮಗಿಲ್ಲ, ಯಾಕೆ ಕರೆದ್ರಿ ಅಂತ ಕೇಳಿ. ಇಲ್ಲ, ಧರ್ಮರಾಜ ಮೊದಲು ನನ್ನನ್ನು ತನ್ನೇ ಸೋತ್ಕೊಂಡು ಬಿಟ್ಟ, ಆಮೇಲೆ ನಿನ್ನ ಸೋತ ಅಂತ ಉತ್ತರ ಕೊಟ್ರೆ ಏನ್ ಮಾಡ್ಬೇಕಾಗ? ಅದಕ್ಕೆ ಹೇಳುತ್ತಾರೆ, ಹೌದಾ, ಮೊದಲು ತನ್ನನ್ನು ಸೋತ್ಕೊಂಡ ಧರ್ಮರಾಜ, ಮೊದಲು ತನ್ನನ್ನು ಸೋತಾದ ಮೇಲೆ ನನ್ನ ಸೋಲೋ ಹಕ್ಕು ಮತ್ತೆ ಅವನಿಗಿಲ್ಲ ಅಂತ ಹೇಳುತ್ತಾರೆ. ಮೊದಲು ಇಲ್ಲ ಆಮೇಲೂ ಇಲ್ಲ, ಯಾತಕ್ಕಿಲ್ಲ ಅಂದಮೇಲೆ ನನ್ನ ತನ್ನನ್ನು ಸೋತಾದ ಮೇಲೆ ನನ್ನ ಸಮೇತ ಸೋತಾಗಲೆಕ್ಕ, ಪ್ರತ್ಯೇಕ ಸೋಲಕ್ಕೆ ಸಾಧ್ಯ ಇಲ್ಲ. ಸಹೈವ ಕರ್ಮ ಕರ್ತವ್ಯಂ ಪತೌ ದಾಸೇಹಿ ಭಾರ್ಯಯ, ಆಚಾರ್ಯರ ಮಾತು. ಸಹೈವ ಕರ್ಮ ಕರ್ತವ್ಯಂ, ನಾನು ಸೋತಾಗ ಸೋಲ್ದೇ ಇದ್ದಾಗಲೂ ನಾನು ಧರ್ಮರಾಜನಿಗೆ ಅಷ್ಟೇ ಅಧೀನ, ಸೋತ್ ಮೇಲೂ ಧರ್ಮರಾಜನಿಗೆ ಅಷ್ಟೇ ಅಧೀನ. ನನ್ನನ್ನು ಪ್ರತ್ಯೇಕ ಸೋಲೋ ಹಕ್ಕು ತನ್ನೇ ಸೋತ್ಕೊಂಡಾದ ಮೇಲೆ ನನ್ನ ಸಮೇತನೇ ಸೋತ್ಕೊಂಡಿರೋದ್ರಿಂದ ಪ್ರತ್ಯೇಕ ಸೋಲಕ್ಕಾಗ್ಲೂ ಬರೋದಿಲ್ಲ. ಅದಕ್ಕೆ ಮೊದಲು ಸೋತನು ಆಮೇಲೆ ಸೋತನು ಅಂತ ಕೇಳಿದ್ರೆ ಏನ್ ಉತ್ತರ ಕೊಟ್ಟರು ಸೋಲ್ತಾರೆ, ಇದು ಆಶ್ಚರ್ಯ. ಏನ್ ಉತ್ತರ ಕೊಟ್ಟರು ಸೋಲ್ತಾರೆ, ಅದು ದರದಿದ್ದ ಪ್ರಸಂಗ. ಧರ್ಮ ದ್ರೌಪದಿಯ ಧರ್ಮ ಸೂಕ್ಷ್ಮ ಇಂಥದ್ದು, ಆದ್ರಿಂದ ಯಾರಿಗೂ ಅರ್ಥವಾಗಲಿ. ಅಂದ್ರೆ ಇಡೀ ಸ್ತ್ರೀ ಕುಲಕ್ಕೇನೆ ದ್ರೌಪದಿ ಸಲ್ಲಿಸಿದ ನ್ಯಾಯ ಅದು, ಒಂದು ಇಡೀ ಸ್ತ್ರೀ ಕುಲಕ್ಕೇನೆ ಮಹಾಭಾರತ ತಾತ್ಪರ್ಯ ಕೊಟ್ಟಂತ ಒಂದು ಹೊಸ ವಿಶ್ಲೇಷಣೆ. ಯಾವ ಕಾಲ ಇವತ್ತು ಕೋರ್ಟ್ ಕಚೇರಿಗಳಲ್ಲಿ ಸ್ಟ್ಯಾಂಡ್ ಆಗತಕ್ಕಂತ ವಾದ, ಅತ್ಯಾಧುನಿಕ ನ್ಯಾಯ ಪದ್ಧತಿಗೂ ಕೂಡ ಮಧ್ವಾಚಾರ್ಯರ ವಿಶ್ಲೇಷಣೆ ಅತ್ಯಂತ ನ್ಯಾಯಬದ್ಧವಾದ ವಿಶ್ಲೇಷಣೆ. ಈ ಪ್ರಶ್ನೆ ದ್ರೌಪದಿಯಲ್ಲಿದೆ ಈಗ, ಅದಕ್ಕೆ ನ್ಯಾಯಬದ್ಧವಾಗಿ ಕೇಳುತ್ತಾರೆ, ಉತ್ತರ ಕೊಡಿ ನೀವೆಲ್ಲ ಕೂಡ. ಒಬ್ರು ಬಾಯಿ ಬಿಡೋದಿಲ್ಲ, ಭೀಷ್ಮರು ಬಾಯಿ ತೆಗೆಯೋದಿಲ್ಲ, ನೋಡು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಯಾತಕ್ಕೆ ಸುಮ್ಮನೆ ಕೂತರೆ ಅಂದ್ರೆ ಉತ್ತರ ಇದೇನೆ, ಅವ್ರಿಗೆ ಗೊತ್ತು ಏನ್ ಉತ್ತರ ಕೊಟ್ಟು ದ್ರೌಪದಿ ಮತ್ತೆ ಕ್ರಾಸ್ ಕ್ವೆಶ್ಚನ್ ಮಾಡ್ತಾಳೆ ಅಂತ ಗೊತ್ತು. ಅದು ತಪ್ಪು ಕೂತ್ ಬರ್ಲೇ ಸೋಲೋದು ವಾಸಿಯಲ್ಲಿ, ಮುಂದೆ ಸೋಲದಿ ಹಸ್ತ ಕೈ ತೋರಿಸಿ ಅವಳಷ್ಟ ಅಂತ ಹೇಳೋದಕ್ಕಿಂತ ತೋರಿಸ್ತೇನೆ ಅವಳಷ್ಟ ಅಂತ ಹೇಳೋದು ವಾ, ಸುಮ್ಮನೆ ಕೂತ್ಬಿಟ್ಟು. ಆಗ ದ್ರೌಪದಿ ಸುಮ್ಮನೆ ಆಗೋದಿಲ್ಲ, ಏನಿದು ಸಭೆನಾ, ಇದು ಸಭೆ ಬಾ ಅಂತ ಕರ್ಕೊಂಡು ಬಂದಿದ್ದಾರಲ್ಲ ಸಭೆನಾ ಅಂತ ಕೇಳಿದ್ರೆ ಡೈರೆಕ್ಟ್ ಅಟ್ಯಾಕ್ ಇದು, ಒಂದು ಇದು ಸಭೆನಾ ಇದು. ನಸಾ ಸಭಾ ಯತ್ರ ನಸಂತಿ ವೃದ್ಧಾಹ, ಸಭೆ ಅಂತ ಯಾವಾಗ ಕರಿಬೇಕು ಅಂತ, ದೊಡ್ಡ ಬಿಲ್ಡಿಂಗ್ ನಿಂದ ಸಭೆ ಆಗೋದಿಲ್ಲ, ಹಿರಿಯರು ಕೂತ್ರೆ ಮಾತ್ರ ಸಭೆ ಆಗುತ್ತೆ ಅಂತ ಹೇಳಿ. ಯಾವ ದೊಡ್ಡ ಪ್ರೋಗ್ರಾಮ್ ಅಂತ ಕರೀತಾರೆ, ಯಾರು ಅಧ್ಯಕ್ಷರು ತಷ್ಟ ಕೇಳಿಬಿಡ್ತಾರೆ, ಯಾರು ಬರ್ತಾರೆ ಅವ, ಅವರು ಬರ್ತಾ ಹಾಗಿದ್ರೆ ಭಾರಿ ದೊಡ್ಡ ಸಭೆ, ಇಲ್ಲೋದ್ರೆ ಅದೇಂತ ಸಭೆ ಅಂತ ಕೇಳ್ತಾರೆ. ಕಟ್ಟಡಗಳಿಂದ ಸಭೆ ಆಗೋದಿಲ್ಲ, ಜನಗಳಿಂದ ಸಭೆ ಆಗಬೇಕು, ಅಲ್ಲಿ ಪಾರ್ಟಿಸಿಪೆಂಟ್ಸ್ ಮೇಲೆ ಗೊತ್ತಾಗಬೇಕು. ಎತ್ರ ನಸಂತಿ ವೃದ್ಧಾಹ ನಸಾ ಸಭಾ, ಇಲ್ಲಿ ಹಿರಿಯರಿಲ್ಲ, ಸಭೆ ಸಭೆ ಅಲ್ಲ. ಆಗ ಎಂಥ ಹಿರಿಯರಿದ್ರೆ ಗೊತ್ತಾ, ಇಲ್ಲಿ ಭೀಷ್ಮರು 800 ವರ್ಷಕ್ಕೆ ಬಂದಿದ್ದಾರೆ, ದ್ರೋಣರು ಸಮಕಾಲಿಕರು, ಬಾಲ್ಯಕರಾಜ ಅವರ ದೊಡ್ಡಪ್ಪ ಭೀಷ್ಮರಿಗೆ, ಎಷ್ಟು ವಯಸ್ಸಾದವರಿದ್ದಾರೆ, ಇಷ್ಟು ವಯಸ್ಸಾದವರು ಇಲ್ಲೇ ಅಂತ ಕೇಳಿದರೆ ದ್ರೌಪದಿ ತಕ್ಷಣ ಉತ್ತರ ಕೊಡ್ತಾರೆ. ನತೇ ವೃದ್ಧಾಹ ಏ ನವದಂತೀಹ ಧರ್ಮಂ, ಯಾರು ಧರ್ಮವನ್ನು ಹೇಳೋದಿಲ್ಲ ಅವರು ದೊಡ್ಡವರೇ ಅಲ್ಲ. ಇದು ಡೈರೆಕ್ಟ್ ಹಿಟ್ ಅವರಿಗೆಲ್ಲ ಕೂಡ. ಯಾರು ವಯಸ್ಸು ಸುಮ್ಮನೆ ಕೊಡೋಕ್ಕೆ ಯಾರು ಮಾತಾಡಾಗಿಲ್ಲ. ಹಿರಿಯರಿಲ್ಲದ ಸಭೆ ಸಭೆಯಲ್ಲ. ಧರ್ಮ ಹೇಳದ ಹಿರಿಯರು ಹಿರಿಯರಲ್ಲ. ಇದು ನಮ್ಮ ಮನೆಗೂ ಬರ್ತದೆ ಇವತ್ತಿನ ದಿವಸ. ದೊಡ್ಡವರು ಯಾರು ಮನೆಯಲ್ಲಿ ಇಲ್ವ ಅಂತ ಕೇಳ್ತಾರೆ. ಎಷ್ಟೋ ಉಚ್ಚುಚ್ಚ ಮಾತಾಡ್ತಿರ್ತಾರಲ್ಲ, ಯಾರು ದೊಡ್ಡವರು ಇಲ್ವ ಮನೆಯೊಳಗೆ? ಹುಡುಗರು ಕೂಗ್ತಿರ್ತಾರೆ, ಮೇಷ್ಟ್ರಿಲ್ವಾ ಅಂತ ಕೇಳ್ತಾರೆ. ಮೇಷ್ಟ್ರಿಲ್ದವರು ಹುಡುಗರು ಕೂಗ್ತಾರೆ. ಮನೆಯ ವಯಸ್ಸು ಹಿರಿಯರಿಲ್ದ ಹೋದ್ರೆ ಮನೆ ಜನಕ್ಕೆ ತೋಚೋದಿಲ್ಲ, ಉಚ್ಚಾಪಟೆ ಮಾಡ್ತಿರ್ತಾರೆ. ಇವತ್ತು ಹಿರಿಯರು ಏನಾಗಿದೆ, ಎಷ್ಟೋ ಜನ ಇದ್ದಾರಲ್ರಿ ಅಂತ ಕೇಳಿದ್ರೆ, ಎಷ್ಟು ಹಿರಿಯರು ಇರ್ತಾರೆ ಪಾಪ, ಏಕಾಶಿ ಊಟ ಮಾಡಿ ನೋಡ್ಕೋತ ಕೂತಿರ್ತಾರೆ ಅಥವಾ ತಾವು ತಿಂತಾ ಕೂತಿರ್ತಾರೆ. ಹಿರಿಯರು ಅವರೆಲ್ಲ ಕೂಡ ಅಲ್ಲ. ಹಿರಿಯರು ಅಂದ್ರೆ ವಯಸ್ಸನ್ನು ತೋರಿಸಿ, ಬರ್ತ್ ಸರ್ಟಿಫಿಕೇಟ್ ತೋರಿಸಿ ಹಿರಿತರ ತೋರಿಸಬಾರದು. ಯಾರು ಧರ್ಮವನ್ನು ಹೇಳ್ತಾರಲ್ಲ ಅವರು ಹಿರಿಯರು. ಧರ್ಮ ಹೇಳದ ಹೋದ್ರೆ ಹಿರಿಯರೇ ಅಲ್ಲ. ಇದಕ್ಕೆ ಹಿರಿಯರು ಬೇಕು ಇವತ್ತಿನ. ನಮ್ಮ ಜನಕ್ಕೆ ಹಿರಿಯರು ಅದಕ್ಕೆ ಬೇಕಿಲ್ಲ. ಎಷ್ಟೋ ಜನ ಮುದುಕರಂತಿರ್ತಾರೆ, ಪಾಪ ನಿಮ್ಮದು ಭಾರಿ ಡಿಮ್ಯಾಂಡ್ ಹೋಗಿಬಿಟ್ಟಿತ್ತು, ಇತ್ತೀಚೆಗೆ ಸ್ವಲ್ಪ ಬಂದಿದೆ ಅಂತ ಹೇಳುತ್ತಾರೆ. ಯಾತಕ್ಕೆ ಬಂದಿದೆ ಅಂದ್ರೆ, ಗಂಡ ಹೆಂಡತಿ ಇಬ್ರು ಆಫೀಸ್ಗೆ ಹೋಗ್ಬಿಡ್ತಾರಲ್ಲ, ಮಕ್ಕಳು ನೋಡ್ಕೊಳ್ಳೋಕೆ ಒಬ್ರು ಬೇಕಲ್ಲ, ಇವ್ರು ಫ್ರೀ ಆಫ್ ಕಾಸ್ಟ್, ದುಡ್ಡಿಲ್ಲ ಬಂದಿಲ್ಲ. ಅದು ಊಟ ಕೂಡ ಪೂರ್ತಿ ಹಾಕೋದಿಲ್ಲ ಅವ್ರಿಗೆ, ಅದು ಬೇರೆ, ಜೊತೆಗೆ ಬಟ್ಟೆ ತುಂಬಾ ಹಾಕೋದೇ ಇಲ್ಲ. ಆದ್ರಿಂದ ಹಿರಿಯರ ಮನೆಗಿದ್ರೆ ಚೆನ್ನಾಗಿರ್ತದೆ ಅಂತ. ಅದು ಒಂದು ಮತ್ತೆ ಹಾಲಿನ ಕ್ಯೂ ಬೇಕು, ಒಬ್ರು ರೇಷನ್ ಕಾರ್ಡ್ ಬೋಲಕ್ಕೆ ಬೇಕಾಗ್ತದೆ, ಮತ್ತೆ ಕೆಲವೊಂದು ನಾಯಕಾದ ಮನೆ ಕಾಯ್ಬೇಕಲ್ಲ, ಅದಕ್ಕೋಸ್ಕರ ಹಿರಿಯರನ್ನು ನೋಡೋ ಜನಗಳು ಇರ್ತಾರೆ. ಆದ್ರೆ ಅದು ಅಂತ ಭಾರಿ ಕೆಟ್ಟ ಕೆಲಸ. ಹಿರಿಯರು ಯಾತಕ್ಕೆ ಇರಬೇಕು ಅಂದ್ರೆ, ಹಬ್ಬ ಬಂತು ಏನ್ ಮಾಡ್ಬೇಕು, ಹಬ್ಬದ ದಿವಸ ವ್ರತ ಬಂತು ಏನ್ ಮಾಡ್ಬೇಕು, ಇಂಥ ಸಮಯ ಬಂದ್ರೆ ಏನ್, ಇದಕ್ಕೆ ಗೈಡೆನ್ಸ್ ಕೊಡ್ಲಿಕ್ಕೆ ಹಿರಿಯರು ಬೇಕೇ ಹೊರತು ಇದಕ್ಕಲ್ಲ ಅಂತ ಹಿರಿಯರು ವರ್ಚಸ್ಸೆ ಕಳ್ಕೊತಾ ಇದ್ದಾರೆ. ಇಂಥ ಫಸ್ಟ್ ಸಭೆ ಶುರುವಾಗಿದ್ದೇ ಆ ಭೀಷ್ಟು ಗೌರವರ ಸಭೆ. ಯಾರು ಹಿರಿಯರೇ ಇಲ್ಲ, ಒಬ್ರು ಧರ್ಮ ಹೇಳೋದಕ್ಕೆ ಬರೋದಿಲ್ಲ ನಿಮಗೆಲ್ಲ ಕೂಡ. ನೀವೆಂತ ಹಿರಿಯರು, ಎಲ್ಲ ಹಿರಿಯರು ದ್ರೌಪದಿ ಕೊಟ್ಟಂತ ದೊಡ್ಡ ಏಟಿದ್ದಾಗ ನೆಕ್ತಾರೆ. ನಾನು ದೊಡ್ಡವನು ಅಂತ ಕ್ಲೇಮ್ ಮಾಡೋ ಮನುಷ್ಯ ಈ ಕೆಲಸ ಮಾಡದೆ ಹೋದ್ರೆ ಅವನ ದೊಡ್ಡವನಲ್ಲ ದಡ್ಡ ಅಂತ ಅರ್ಥ ಆಗ್ತದೆ ಹೊರತು ಬೇರೆ ಇಲ್ಲ. ಓ, ಮುಂದಿನ ಪ್ರಶ್ನೆ. ನತೇ ವೃದ್ಧಾಹ ಏ ನವದಂತೀಹ ಧರ್ಮಂ ನತ ಧರ್ಮಂ ಯತ್ ಸತ್ಯೇನ ಹೀನಂ. ಎಲ್ಲಿ ಸತ್ಯ ಇಲ್ಲ ಅದು ಧರ್ಮನೇ ಅಲ್ಲ ಅಂತ. ಎಲ್ಲಿ ಸತ್ಯ ಇಲ್ಲ ಅದು ಧರ್ಮನೇ ಅಲ್ಲ. ನತತ್ ಸತ್ಯಂ ಯಚ್ಚಲೇರ್ ಅಭ್ಯುಪೇತಂ. ಯಾವುದರಲ್ಲಿ ಮೋಸ ಇದೆ ಅದು ಸತ್ಯನೇ ಅಲ್ಲ. ಎಲ್ಲಿ ಮೋಸ ಇದೆ ಅದು ಸತ್ಯ ಅಲ್ಲ. ಎಲ್ಲಿ ಸತ್ಯ ಇಲ್ಲ ಅದು ಧರ್ಮ ಅಲ್ಲ. ಯಾರು ಧರ್ಮ ಹೇಳೋದಿಲ್ಲ ಅವ್ರು ಹಿರಿಯರಲ್ಲ. ಯಾರು ಎಲ್ಲಿ ಹಿರಿಯರಿಲ್ಲ ಅದು ಸಭೆಯಲ್ಲ. ಅಂತ ಸಭೆ ಯಾಕೆ ಕರ್ಕೊಂಬಂದ್ರಿ ನನ್ನ ಅಂತ ಕೇಳಿದರೆ ಒಬ್ಬರಿಗೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಇವತ್ತು ದಿವಸ ಅಸೆಂಬ್ಲಿ ಅಂತ ಕರೀತೇವೆ. ಎಷ್ಟು ಜನ ಕೂತ್ರ ಅಸೆಂಬ್ಲಿ ಆಗೋದಿಲ್ಲ. ಎಲೆಕ್ಟೆಡ್ MLAಗಳು ಕೂತ್ರ ಮಾತ್ರ ಅಸೆಂಬ್ಲಿ ಆಗೋದು. ಜನ ಕೂತ್ರ ಆಗೋದಿಲ್ಲ, ಆ ಶಾಸಕ ಕೂತ್ರ ಮಾತ್ರ ಅಸೆಂಬ್ಲಿ ಆಗೋದು. ಪಾರ್ಲಿಮೆಂಟ್ ಆಗಬೇಕಾದ್ರೆ ಅಲ್ಲಿ ಎಲೆಕ್ಟ್ ಆದ ಕೂತ್ರ ಮಾತ್ರ ಪಾರ್ಲಿಮೆಂಟ್ ಆಗುದು. ಇವತ್ತು ದೊಡ್ಡವ್ರ ಮನೆ ನೆನೆಸ್ಕೋಬೇಕಾದ್ರೆ ಧರ್ಮ ಹೇಳಿದ್ರೆ ಮಾತ್ರ ದೊಡ್ಡವನಾಗ್ತಾನೆ, ಇದು ದೊಡ್ಡವನಾಗೋದೇ ಇಲ್ಲ. ಇವತ್ತು ಮನುಷ್ಯ ವಯಸ್ಸು ಎಷ್ಟು ಜವಾಬ್ದಾರಿ ಇರಬೇಕು, ನಿಮ್ಮ ಮನೆಯ ವಯಸ್ಸಾದವನಿಗೆ ಮೈಯೆಲ್ಲ ಕಣ್ಣಾಗಿರಬೇಕು. ಇಂದ ಹೋದರೆ ಅದು ಇಲ್ಲಿ ಸಭೆ ಹಾಳಾಗ್ತಾರೆ, ಅಲ್ಲಿ ಮನೆ ಹಾಳಾಗ್ತಾರೆ, ಮೇಲಿದ್ರೆ ದೇಶನೇ ಹಾಳಾಗ್ತಾರೆ. ಇದು ಸಾಧ್ಯ ಇಲ್ಲ ಅಂತ ದ್ರೌಪದಿ ಹೇಳಿದರೆ ತಪ್ಪು ಕೂತಿದ್ದಾರೆ. ಆಚಾರ ಅನುವಾದ ಮಾಡ್ತಾರೆ, ಅದನ್ನು ಸಂಗ್ರಹ ಮಾಡಿ ಬರೀತಾರೆ. ಅವೃದ್ಧ ಮಂಡಿತಾಂ ನೈವ ಸಭೇತ್ಯಾಹುರ್ ಮನೀಷಿಣಃ ಏ ಧರ್ಮಂ ನವದಂತೀಹ ನತೇ ವೃದ್ಧ ಪ್ರಕೀರ್ತಿತಾಹ. ಅದು ಮಹಾಭಾರತದ ಶ್ಲೋಕ, ಇದು ತಾತ್ಪರ್ಯ ನಿರ್ಣಯದ ಶ್ಲೋಕ. ಒಂದೇ ಅರ್ಥ, ವೃದ್ಧರಿಲ್ಲದ ಸಭೆ ಸಭೆಯಲ್ಲ, ಧರ್ಮ ಹೇಳದ ವೃದ್ಧರು ವೃದ್ಧರಲ್ಲ, ಇದು ಸಭೆಯಲ್ಲ. ಇಲ್ಲಿ ಕರೆದಿದ್ದ ಯಾತಕ್ಕೆ ನಾನು ತಪ್ಪನ್ನ ತಪ್ಪು ಅಂತ ಹೇಳಕ್ ಬರದೇ ಹೋದ್ರೆ ನೀವೆಂಥ ದೊಡ್ಡವರು ಅಂತ ಕೇಳಿದ್ರೆ ಎಲ್ಲ ತಲೆ ಕೆಳಗೆ ಮಾಡ್ತಾರೆ. ಆಗ ಭೀಷ್ಮರು ಒಂದು ಬಾಯಿ ನಲ್ಲ ಬಾಯಿ ತೆಗೆದ್ರಂತ ಹೇಳ್ತಾರೆ, ಅಮ್ಮ ದ್ರೌಪದಿ ನಮ್ಮನ್ನೇನು ಕೇಳಬೇಡ, ಪೃಚ್ಛ ಧರ್ಮಜಂ ಅಂತ. ಪೃಚ್ಛ ಧರ್ಮಜಂ, ನಿಮ್ಮ ಗಂಡ ಧರ್ಮ ಕೇಳ್ಕೊ, ನಮ್ಮನ್ನೇನು ಕೇಳುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೇಳ್ತಾರೆ, ಗಂಡ ನಿಮ್ಮನ್ನ ನೀವ್ಯಾಕೆ ಕರೆಸಿದ್ದೀಗ, ಅದು ಕರೆಸಿದ್ ಕೇಳಿದ್ ಕರೆಸಿದ್ ನೀವು ತಾನೇ. ಭೀಷ್ಮಾಚಾರ್ಯನೆಲ್ಲ ತಪ್ಸ್ಕೊಳ್ಳೋಕೆ ಉಪಾಯ ಮಾಡ್ತಾರೆ, ಇದೆಲ್ಲ ಕೇಳಬೇಡ, ಆಡಿದ್ದು ಧರ್ಮರಾಜ ಅವನು ಕೇಳ್ಕೊ. ಆಡಿದ್ ಧರ್ಮರಾಜ ನೋಡಿದ್ದು ನೀವಲ್ವಾ, ಇವತ್ತೆ ಈಗ ಧರ್ಮರಾಜ ತಪ್ಪಿದ್ದಾನೆ, ಆಲ್ ರೈಟ್, ನೀವು ಸರಿ ನೀವ್ಯಾಕೆ ನೋಡಿ ತಪ್ಪನ್ನು ಸರಿಪಡಿಸಿಲ್ಲ ಈಗ. ಅದಕ್ಕೆ ಹೇಳ್ತಾರೆ, ತಪ್ಪು ಮಾಡಿದವನು ಎಷ್ಟು ತಪ್ಪಿತಸ್ಥನಾಗ್ತಾನೋ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತನು ಅದಕ್ಕಿಂತ ಜಾಸ್ತಿ ತಪ್ಪಿತಸ್ಥನಾಗ್ತಾನೆ ಅಂತ ಶಾಸ್ತ್ರ. ತುಂಬಾ ಜನ ಗೊತ್ತಿಲ್ಲ ಅದು ಒಂದು. ಅದಕ್ಕೆ ಹೇಳ್ತಾರೆ ಶಾಸ್ತ್ರ, ಏಕಾಶಿ ಊಟ ಮಾಡ್ತಾ ಕೂತಿರ್ತದ ನೋಡ್ತಾ ಕೂತಿರ್ತಾನೆ ಪಾಪ ಕೆಲವರು. ಕೆಲವ್ರು ಯಾಕೆ ನೋಡ್ತಾರೆ ಗೊತ್ತೇನು, ಈ ಭಾಗ್ಯ ನಮಗಿಲ್ಲವೇ ಅಂತ ಕೊರಗ್ಲಕ್ಕೆ ಅದು ಬೇರೆ. ಈ ಭಾಗ್ಯ ಎಷ್ಟು ಜನ ತಿಂತಾನಲ್ಲ ಪಾಪ, ಅವನು ನಮ್ಗೆ ತಿನ್ಲಕ್ಕೆ ಆಗ್ತಾ ಇಲ್ಲ, ನಮ್ಗೆ ಏನ್ ಪಾಪ ಮಾಡಿದ್ದೋ ಏನೋ ಅಂತ ಕೂತಿರ್ತಾನೆ. ಅಂದ್ರೆ ಇವನು ಏಕಾಶಿ ನಿಜವಾಗ್ಲೂ ಬಿಟ್ಟಾಗ ಲೆಕ್ಕ, ಆಸೆ ಪಟ್ಟಾಗಲೇ ಹೋಯ್ತಾ ಒಂದು ಪಾಪ ಆಗಿರುವ. ಹೇಳ್ಬೇಕು ಏನೇ ಅಂತ ಕೆಲಸ ಮಾಡ್ತೀಯಲ್ಲ, ಹೇ ಭಾರಿ ಅನ್ಯಾಯ, ಅಷ್ಟು ಗೊತ್ತಿಲ್ವ ನಿನಗೆ ಅಂತ ಹೇಳಿದ್ರೆ ನಡಿಗೆ ಬಿಡ್ಬೇಕು ಅವನು. ಆ ಥರ ಇರಬೇಕು. ಎಂಥ ತಂದೆ ನಿಮ್ಮ ತಾಯಿ, ಎಂಥ ತಾಯಿ, ಎಂಥ ಮುತ್ತಾತ ತಾತಂದರಿದ್ರು, ಅಂಥವ್ರ ಮನೇಲಿ ಎಂಥವ್ನು ಹುಟ್ಬಿಟ್ಟಿದ್ಯಾ ಅಂತ ಕೇಳಿದರೆ ಅವನು ತಲೆ ತಗಿಸ್ಬೇಕು, ಆ ವಚಸ್ ಇರಬೇಕು, ಇವರೇನು ಪ್ರಯೋಜನ. ಅದಕ್ಕೆ ಎಲ್ಲರಿಗೂ ಉತ್ತರ ಇದು ಒಂದು, ಅವನು ಮಾಡಿದ ನಾನು ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಸಭಾಂ ವಾ ನ ಪ್ರವೇಷ್ಟವ್ಯಂ ವಕ್ತವ್ಯಂ ವಾ ಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋಭವತಿ ಕಿಲ್ಲಿಬಿಷಿ, ಮನುಸ್ಮೃತಿಯ ಮಾತು. ಸಭೆಗೆ ಹೋಗಬೇಡಿ, ಅಕಸ್ಮಾತ್ ಸಭೆಗೆ ಹೋದರೆ ಅಲ್ಲಿ ಸತ್ಯವನ್ನು ಹೇಳೋದಾರೆ ಅಭ್ಯಾಸ ಮಾಡಿ ಅಂತ ಹೇಳುತ್ತಾರೆ. ಸತ್ಯಕ್ಕೆ ಜಯ ಸಿಗಬೇಕು, ಆ ರೀತಿ ಬದುಕಬೇಕು ನೀವು. ಇಲ್ಲದೆ ಹೋದರೆ ಅಬ್ರುವನ್ ವಿಬ್ರುವನ್ ಮಾಪಿ, ಇದು ಸುಮ್ಮನೆ ಕೂತರು ಇಬ್ರುವನ್ ತಪ್ಪಾಗಿ ಹೇಳಿದ್ರು ಕೂಡ ನರೋ ಭವತಿ ಕಿಲ್ಲಿಬಿಸಿ, ಸಭೆಯಲ್ಲಿ ಏನೇನು ತಪ್ಪು ನಡೆಯುತ್ತೆ ಅದೆಲ್ಲ ಜವಾಬ್ದಾರರಾಗಬೇಕಾಗ್ತದೆ ಅಂತ ಹೇಳಿ. ಅಲ್ಲಿ ಕೂತವರೆಲ್ಲ ಜವಾಬ್ದಾರರಾಗಬೇಕು. ಅನ್ಯಾಯವನ್ನು ಪ್ರತಿಭಟಿಸ್ತಾ ಹೋದರೆ ಅದು ಸಭೆಯಲ್ಲ. ತಪ್ಪು ನಡೆದರೆ, ತಪ್ಪು ಹೇಳಿದರೆ, ತಪ್ಪು ಆಗ್ತಾ ಇದ್ರೆ ಅದನ್ನು ನಮ್ಮ ಕೈಲಾದಷ್ಟು ಪ್ರತಿಭಟನೆ ಮಾಡಬೇಕಾದದ್ದು ಧರ್ಮದ ಉಳಿವಿಗೋಸ್ಕರ. ನಮ್ಮ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲದು, ಧರ್ಮದ ಅಡಿ ಉಳಿವಿನ ಪ್ರಶ್ನೆ. ಧರ್ಮ ಉಳಿದ್ರಷ್ಟೇ ಜಗತ್ತು ಉಳಿಲಿಕ್ಕೆ ಸಾಧ್ಯ. ಅದು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ಶಾಸ್ತ್ರದ ಆದೇಶ. ಪಾರ್ವತಿದೇವಿ ತೋರಿಸ್ತಾರೆ ಈ ಮಾತನ್ನು. ಸತೀದೇವಿ ತುಂಬಿದ ಸಭೆ, ದಕ್ಷ ಪ್ರಜಾಪತಿ ಯಜ್ಞ ಮಂಟಪ ನೋಡ್ತಾ ಇದ್ದಾಳೆ. ರುದ್ರದೇವರಿಗೆ ಹವಿಸ್ಸೇ ಇಲ್ಲ. ರುದ್ರದೇವರಿಗೆ ಸಾಕ್ಷಾತ್ ಪತಿ, ಮನಸ್ಸನ್ನ ನಿಯಮನ ಮಾಡತಕ್ಕಂಥ ಮಹಾನುಭಾವರು. ನೋಡ್ತಾ ಇದ್ದಾಳೆ, ನನಗೆ ಅವಮಾನ ಆಗಿದೆ, ಸಹಿಸ್ಕೋತೇನೆ, ಆದರೆ ರುದ್ರಾಯ ಸ್ವಾಹ ಅನ್ನಬೇಡಿ ಅಂದ್ಬಿಡ್ತಾನೆ ದಕ್ಷ ಪ್ರಜಾಪತಿ. ಅಷ್ಟ ಬೆಂಕಿ ಸಿಟ್ಟು ಬರುತ್ತೆ ಅವರಿಗೆ. ಏನಯ್ಯ ಇದು ದಕ್ಷ ಪ್ರಜಾಪತಿ, ತಂದೆ ದಕ್ಷ ಪ್ರಜಾಪತಿ, ಏನಯ್ಯ ದಕ್ಷ ಪ್ರಜಾಪತಿ ಎಂಥ ಕೆಲಸ ಮಾಡ್ತಾ ಇದ್ದೀಗ? ಅರುದ್ರ ಭಾಗಂ ತಮ ವೇಕ್ಷ ಚಾಧ್ವರಂ. ರುದ್ರದ ಎಷ್ಟು ದೊಡ್ಡವ್ರು ಗೊತ್ತಾ, ಅವರಿಗೆ ಹವಿಸ್ತಿಲ್ಲದೆ ಯಜ್ಞ ಮಾಡ್ತೀಯ ನೀನೀಗ. ಇದೆಂಥ ಯಜ್ಞ ಇದು ಒಂದು ಯಜ್ಞ ನೋಡಿ. ಸಭೆ ಅಲ್ಲ ಅಂತ ದ್ರೌಪದಿ ಅಂದ್ರೆ ಯಜ್ಞ ಅಲ್ಲ ಅಂತ ಅವ್ರು ಬೈತು. ಇದೆಂಥ ಯಜ್ಞ ಇದು? ಯಜ್ಞವಲ್ಲಿ ಪ್ರವೇಶ ಮಾಡೋದೇ ತಪ್ಪು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲಿ ಕೂತವರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ. ಈ ಶಿವನ ದ್ರೋಹ ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಕ್ಷ ಪ್ರಜಾಪತಿ, ಶಿವರ ದ್ರೋಹ ಮಾಡ್ತಿದ್ದೀಯಲ್ಲ, ನಿನಗೆ ಪಾಪ ಬರ್ತದೆ ಅಲ್ಲ, ಇಲ್ಲಿದ್ರೆ ನನಗೂ ಪಾಪ ಬರ್ತದೆ ಅಂತ ಹೇಳ್ತಾರೆ. ಕರ್ಣೋಪಿಧಾಯ ನಿರ್ಯಾತ್ ಅಂತ ಅವ್ರ ಮಾತು. ಕೆಟ್ಟ ಮಾತನ್ನ ನಾವು ಕೇಳಿದ್ರೆ ಅದ್ರ ಕಿವಿ ಮುಚ್ಕೊಂಡು ಎದ್ದೋಗಿ ಬಿಡ್ಬೇಕು. ಯಾವಾಗ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ, ಶಕ್ತಿ ಇದ್ರೆ ಮಾತ್ರ ಎದ್ದೋಗಬಾರದು, ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಜಿಹ್ವಾಂ, ನಾಲಿಗೆ ಕತ್ತರಿಸಬೇಕು ಅಂತ ಹೇಳ್ತಾರೆ. ಅತ್ಯಂತ ಕೆಟ್ಟ ಮಾತನ್ನ ಮನುಷ್ಯ ಆಡಿದ್ರೆ ನಾಲಿಗೆ ಕತ್ತರಿಸಬೇಕು. ಶಕ್ತಿ ಇಲ್ಲ, ಎದ್ದೋಗಬೇಕು. ನಾನಿವತ್ತು ನಿನ್ನ ತಂದೆ, ನನ್ನ ಶಕ್ತಿ ಇದೆ ತಂದೆ ನೀನು, ಅದು ಗೌರವ ಕೊಡ್ತಾ ಇದ್ದೇನೆ, ಅದು ನಿನ್ನ ಸಾಯಿಸೋದಿಲ್ಲ, ನಾನೇ ಸಾಯ್ತೇನೆ ಅಂತ ಹೊರಟಿದ್ದೆ. ಮುಂದಿನ ಕಥೆ ನಮಗೆ ಸತೀದೇವಿ ದೇಹತ್ಯಾಗ ಮಾಡಿ ಹೊರಟಿದ್ದೆ. ಗಂಡನ ಹತ್ರ ವಾಪಸ್ ಹೋಗೋದಿಲ್ಲ, ನಿನ್ನ ಅನ್ಯಾಯಕ್ಕೆ ನಾನು ಪ್ರತಿಭಟನೆಯಾಗಿ ನನ್ನ ಪ್ರಾಣವನ್ನೇ ಬಿಡುತ್ತೇನೆ ಅಂತ ಹೊರಡುತ್ತಾನೆ. ಆ ಕಥೆ ಕೇಳಿದವರಿಗೆ ಈ ಕಥೆ ಅರ್ಥ ಆಗ್ತದೆ. ವಿಶ್ವದ್ರೋಣಾದಿಗಳನ್ನು ಹೇಳುತ್ತಾರೆ, ಎಂಥ ಧರ್ಮ ನಿಮ್ದೆಲ್ಲ ಕೂಡ. ಅವರು ತಪ್ಪಿಸಿಕೊಳ್ಳಕ್ಕೆ ಹೋದರೆ ತಪ್ಪಿಸಿಕೊಂಡು ನಡೆಯೋದಿಲ್ಲ. ದೊಡ್ಡವರ ಯಾತ ಕೂತ್ರಿ ಹೇಗಿದ್ರೆ ನೀವೆಲ್ಲ ಕೂಡ, ಆಗಲೇ ಎದ್ದು ಹೋಗ್ಬೋದಾಗಿತ್ತಲ್ಲ, ಈ ಕೂತಿದ್ದೀರಿ ಅಂದ್ರೆ ಉತ್ತರ ಕೊಂಡೇಬೇಕು ಅಂದಾಗ ಸುಮ್ಮನೆ ತಲೆ ಬಗ್ಗಿಸಿಬಿಡ್ತಾರೆ. ಆ ಕಾಲಕ್ಕೆ ಎದ್ದು ಮಾತಾಡಿದ ವ್ಯಕ್ತಿ ಒಬ್ಬನೇ ಒಬ್ಬ, ಇದರ ಎದ್ದು ನಿಂತುಕೊಂಡಂತೆ. ಇದರ ಮೊದಲೇ ಹೇಳಿದೆ, ಜಾತಿಯಲ್ಲಿ ಶೂದ್ರ, ವರ್ಚಸ್ಸಿನಲ್ಲಿ ಬ್ರಾಹ್ಮಣರನ್ನು ಮೀರಿಸಬೇಕಂತ ವರ್ಚಸ್ಸನ್ನು ಪಡ್ಕೊಂಡಿದ್ದಾನೆ. ಮಾತಾಡ್ತಾನೆ, ಅಮ್ಮ ದ್ರೌಪದಿ ಅನ್ಯಾಯ ಅನ್ಯಾಯ ಎಷ್ಟು ಸತ್ ಬೇಕಾದ್ರೂ ಹೇಳ್ತೇನೆ, ಅನ್ಯಾಯ ಇದು ಒಂದು. ನನ್ನ ಮಾತ್ರ ತಪ್ಪು ತಿಳ್ಕೊಬೇಡ ನೀನೀಗ, ನಾನು ಮೊದಲಿಂದನೂ ಹೇಳ್ತಾನೆ ಬಂದು ಈಗ ಹೇಳೋದಲ್ಲ, ತಪ್ಪು 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 ಅಂತ ಹೇಳ್ತಾನೆ ಇದ್ದೇನೆ. ಇದರಲ್ಲಿ ಧರ್ಮದ ಹೆಸರು ಕೂಡ ಇಲ್ಲ. ಅಧರ್ಮೋಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಈ ಸಭೆಯ ತುಂಬಾ ಅಧರ್ಮ ತಾಂಡವವಾಡ್ತಾ ಇದೆ ಅಂತ ಹೇಳಿ ಸಭೆಯನ್ನು ಮೆಟ್ಟಿ ನಿಂತುಬಿಟ್ಟಿದೆ ಅಧರ್ಮ. ಅಧರ್ಮ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ, ಆದರೆ ನಿಲ್ಲಿಸೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾನೆ. ಸ್ವಾಶಕ್ತಿಂ ಸ್ಥಾಪಯನ್ನಾಹ, ನನ್ನ ಕೈಲಾಗ ನಿಲ್ಲಿಸೋ ಶಕ್ತಿ ನನಗಿಲ್ಲ, ಹೇಳೋ ಶಕ್ತಿ ನನಗಿದೆ. ಇಗೋ ನನಗೆ ಎರಡು ಕೈ ಎತ್ತಿ ಹೇಳ್ತಾ ಇದ್ದೇನೆ, ಇದು ಅಧರ್ಮ ಅಧರ್ಮ ಅಂತೇಳಿ ಸಭೆ ತುಂಬಾ ಓಡಾಡಿಬಿಡ್ತಂತಪ್ಪ. ಯಾರು ದುರ್ಯೋಧನಿಗೆ ಅದೊಂದೇ ಖುಷಿ, ಒಬ್ರು ಒದಕೊಳ್ಳಿ ಏನ್ ಮಾಡ್ತಾರೆ ಮಾಡ್ಲಿ. ಆತ ಒಬ್ಬರು ಕಡಿಮೆ ಜನ ಧರ್ಮ ಹೇಳಿದಾಗ ಅಧರ್ಮಿಗಳಿಗೆ ಭಾರಿ ಖುಷಿ. ಮಾತು ಯಾರು ಕೇಳ್ತಾರೆ ಬಿಡಿ, ಎಲ್ಲರೂ ಹೇಳಿದಾಗ ಬರೋ ಒಂದು ವರ್ಚಸ್ಸು. ರಥ ಒಬ್ಬನೇ ಹೇಳಿದ್ರೆ ಮುಂದೆ ಬರೋದಿಲ್ಲ, ತುಂಬದ ಹೇಳಿದ್ರೆ ಮಾತ್ರ ರಥ ಮುಂದೆ ಬರೋದು. ಧರ್ಮ ಮತ್ತು ರಥ ಇದ್ದ ಹಾಗೆ ತುಂಬದ ಅನುಷ್ಠಾನ ಮಾಡಿದ್ರೆ ಮಾತ್ರ ಧರ್ಮ ಉಳಿಯುತ್ತೆ ಹೊರತು ಒಬ್ಬಿಬ್ಬರು ಮಾಡಿದಾಗ ಅದು ಮೂವಾಗದು ಕಾಣಲಿಕ್ಕೆ ಸಾಧ್ಯವೇ. ಆದ್ರಿಂದ ನನ್ನ ಕೈಲಿ ಆಗೋದಿಲ್ಲ, ಏನು ಮಾಡಲಿ ನಾನೀಗ ಅಂತ ಅದರ ಆಸಕ್ತಿಯನ್ನ ಘೋಷಣೆ ಮಾಡ್ತಾನೆ ವಿದುರ. ದೊಡ್ಡ ಒಂದು ವಿಚಿತ್ರವಾದ ಘಟ್ಟ ಅದು. ಮುಂದೇನ್ ನಡೆಯುತ್ತೆ ಎಂಬುದು ಭಾರಿ ಭಾರಿ ಆಶ್ಚರ್ಯದ ಸಂಗತಿ. ಇಕ್ಕಟ ಸ್ಥಿತಿ ಬಂದು ಹೋಗಿದ್ದು. ಸೊಲ್ಯೂಷನ್ ಹೇಗೆ ಈಗ? ವಿಶ್ವದ್ರೋಹರಂಥವರು ಈಗಾಗ ಹೋಗಿಬಿಟ್ಟು ಬೇಡವರಂತೆ ಬೇರೆ ಇಲ್ಲೇ ಇಲ್ಲ. ಹೇಗೆ ಪ್ರಾಬ್ಲಮ್, ಹೇಗೆ ಸಾಲ್ವ್ ಆಗಿಬಿಟ್ಟಿದ್ದೆ ನಾ, ಹೇಗೆ ಸಾಲ್ವ್ ಆಗುತ್ತೆ, ಆಗೇ ಆಗುತ್ತೆ, ಹೇಗೆ ಸಾಲ್ವ್ ಆಗುತ್ತೆ ಅವ್ರು ಭಾರಿ ಕುತೂಹಲದ ಘಟ್ಟ. ಅದ್ರಲ್ಲಿ ಸಭಾಪರ್ವ ಅಂತ ಹೇಳಿದ್ರೆ ಸಭೆ ಬಗ್ಗೆ ಅನೇಕ ಮಾಹಿತಿ ಕೊಡುತ್ತಲ್ಲ, ಅದಕ್ಕೂ ಸಭಾಪರ್ವ ಅಂತ ಹೇಳಿದ್ರು. ಸಭೆ ಡೆಫಿನೇಷನ್ ಕೊಡದೇ ಈ ಪರ್ವ. ನಸಾ ಸಭಾಯತ್ರ ನಸಂತಿ ವೃದ್ಧಾ, ವೃದ್ಧರಿಲ್ಲದ ಸಭೆ ಸಭೆಯೇ ಅಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ. ಭೀಷ್ಮದ್ರೋಣರು ಯಾಕೆ ಮಾತಾಡಲಿಲ್ಲ ಅಂತ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಮುಂದೆ ಉತ್ತರ ಕೊಡ್ತಾರೆ. ಮುಂದೆ ಶಾಂತಿ ಪರ್ವದೊಳಗೆ ಭೀಷ್ಮರು ಮಲಗಿಬಿಟ್ಟೇನೆ ಧರ್ಮರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಒಂದಲ್ಲ ಎರಡಲ್ಲ 20,000 ಶ್ಲೋಕದಷ್ಟು ಮಾತಾಡ್ತಾರೆ. ಏನ್ ಹಾಗಿರ್ಬೇಕಿರ್ಬೇಕು, ಹೇಳಿದ್ದು ಹೇಳಿದ್ದು ಹೇಳಿದ್ದೇನೆ. ಧರ್ಮ ಅಂದ್ರಾಗೆ, ರಾಜ ಅಂದ್ರಿಗೆ, ದೊಡ್ಡವನು ಅಂದ್ರಾಗೆ, ಓ ಹೊಡಿತಾ ಇರ್ತಾರೊಂದ್ ಅಳತಿ. ದ್ರೌಪದಿ ಆಗಿ ಕೇಳಿದ್ರಂತ, ಓಹೋ ಏನ್ ತಾತ ಏ ಭಾರಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಇಷ್ಟೆಲ್ಲ ದ್ರೌಪದಿಗೆ ಪ್ರವಚನ ಮಾಡ್ತಿರಲ್ಲ. ಅವತ್ತು ನಾನು ಪ್ರಶ್ನೆ ಕೇಳಿದ್ರೆ ಸುಮ್ನೆ ಕುತ್ಕೊಂಡ್ಬಿಟ್ರಲ್ಲ ಆಕಾಶ ನೋಡ್ತಾ, ಸುಚ್ಚ ಧರ್ಮಜಮ್ ಅಂತ ಹೇಳಿಬಿಟ್ರಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದ್ರೆ. ದ್ರೌಪದಿ ದೇವಿ ಅಂದ್ರೆ ಒಬ್ಬ ಇದಲ್ಲ, ಸಾಮಾನ್ಯ ಸ್ತ್ರೀ ಅಲ್ಲ, ಅಸಾಮಾನ್ಯವಾದ ಸ್ತ್ರೀ. ಬೇರೆ ಪ್ರಶ್ನೆ ಕೇಳಿದ್ರಂತೆ, ಆಗ ಭೀಷ್ಮರು ಉತ್ತರ ಕೊಟ್ರಂತೆ, ಹೌದಮ್ಮ ನೀನ್ ಕೇಳಿದ ಪ್ರಶ್ನೆ ಸರಿಯಾದ ಪ್ರಶ್ನೆ ಅಂತ ಹೇಳ್ತಾರೆ. ಅವ್ರೇನೋ ಇದ್ ಮಾಡ್ಲಿಕ್ಕೆ ಹೋಗಲ್ಲ, ಹೌದು ಒಪ್ಕೊಂಡ್ಬಿಡ್ತಾರೋ ದ್ರೌಪದಿ, ನೀನ್ ಸರಿಯಾದ ಪ್ರಶ್ನೆ ಕೇಳಿದೆ, ಇವತ್ತು ಹೇಗೆ ಮಾತಾಡ್ತಿದ್ದೇನಲ್ಲ ಅವತ್ತು ನಾನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾವ್ದಕ್ ಗೊತ್ತೇನು, ಅವತ್ತು ನಾನು ದುರ್ಯೋಧನ ಅನ್ನ ತಿಂದಿದ್ನಲ್ಲ, ನನ್ನ ಬುದ್ಧಿ ಎಲ್ಲ ಕೆಟ್ಟೋಗಿತ್ತು. ಈ ಮಾತು ಅರ್ಥ ಮಾಡಿಕೊಂಡು ಭಗವದ್ಗೀತೆ ಅರ್ಥ ಆಗ್ತದಾಗ, ಸಾತ್ವಿಕ ಆಹಾರ ಇದ್ರೆ ಮಾತ್ರ ಸಾತ್ವಿಕ ಬುದ್ಧಿ ಇರ್ತದೆ ಹೊರತು ಕೆಟ್ಟ ಆಹಾರ ತಿಂದ್ರೆ ಬುದ್ಧಿ ಸರಿ ಇರೋದಿಲ್ಲ. ನಾನು ದುರ್ಯೋಧನ ಅನ್ನ ತಿಂದಿದ್ದರ ಫಲ ನನ್ನ ಬುದ್ಧಿನೇ ಕೆಟ್ಟೋಗಿತ್ತು. ಇರೋಷ್ಟು ಮಾತ್ರ ಬಾಯಿ ಉಪ್ಪು ಕಟ್ಟಿತ್ತು, ಬುದ್ಧಿ ಕೆಟ್ಟಿದೆ ಬಾಯಿ ಕಟ್ಟಿದೆ, ಇಲ್ಲೇನು ಮಾತಾಡ್ತಾರೆ ಈ ಮಧ್ಯೆ. ಅದಕ್ಕೆ ಸುಮ್ಮನೆ ಕೂತಿದ್ದೆ, ನಂಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಇದೆಲ್ಲ ಕೇಳಿದವರಿಗೆ ಇನ್ಮೇಲೆ ಶುದ್ಧ ಆಹಾರ ತಗೊಳ್ಳೇಬೇಕು ಅಂತಕ್ಕಂಥ ದೀಕ್ಷೆ ಬರುದು. ಶುದ್ಧ ರುಚಿ ಆಹಾರ ಶುದ್ಧ ಆಹಾರ ಅಂತ ಕರೆಯೋದಿಲ್ಲ, ಬುದ್ಧಿಗೆ ಯಾವುದು ಶಾಸ್ತ್ರ ವಿಹಿತ ಅಂತ ಹೇಳಿದೆಯೋ ಅಂತ ಆಹಾರ ತಗೋದು. ವೈದ್ಯ ಹೇಳಿದ ಆಹಾರದಿಂದ ರೋಗವಾಸಿ ಆಗ್ತದೆ, ಶಾಸ್ತ್ರ ಹೇಳಿದ ಆಹಾರದಿಂದ ನಮ್ಮ ಅಜ್ಞಾನ ರೋಗ ಬಿಡುಗಡೆ ಆಗ್ತದೆ. ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕೇ ಹೊರತು ಎಂಜಾಯ್ಮೆಂಟ್ ಪ್ರಾಶಸ್ತ್ಯ ಕೊಡೋದಲ್ಲ. ಆಗ ಪ್ರಶ್ನೆ, ಇವತ್ತೆಲ್ಲ ಗರ್ಭಪ್ರವೇಶನ ಮಾಡ್ತೀರಿ ಅಂತ ಕೇಳಿದ್ರು, ಇವತ್ತೆಲ್ಲ ಗರ್ಭಪ್ರವೇಶನ ಮಾಡ್ತೀರಿ ಅಂತ ಕೇಳಿದ್ರೆ, ಅವತ್ತೇನು ತಿಂದಿದ್ದೆ ನಾನು, ದುರ್ಯೋಧನ ಅನ್ನ ತಿಂದಿದ್ದೆ, ನನ್ನ ದೇಹದಲ್ಲಿ ಸೇರ್ಕೊಂಡಿತ್ತು, ಬುದ್ಧಿ ಕೆಟ್ಟೋಗಿತ್ತು. ಆದ್ರೆ ಈಗ ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಕೂಡ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಈಗ. ಸೊ ಬ್ಲಡ್ ಕ್ಯಾನ್ಸರ್ ಆದ್ರೆ ಏನ್ ಮಾಡ್ತಾರೆ ಗೊತ್ತಾ, ಬ್ಲಡ್ ಅಲ್ಲದೆ ಹೊಸ ಬ್ಲಡ್ ಹಾಕ್ತಾರೆ ಒಳಗಡೆ, ಎಲ್ಲಾ ಬ್ಲಡ್ ತೆಗೆದು ಹೊಸ ಬ್ಲಡ್ ಅನ್ನು ಒಳಗೆ ಹಾಕ್ತಾರೆ. ಇವತ್ತು ನನ್ನ ಬ್ಲಡ್ ಎಲ್ಲ ಹೋಗ್ಬಿಟ್ಟಿದೆ, ಆ ಕೆಟ್ಟೋಗಿದ ಬ್ಲಡ್ ಎಲ್ಲ ಹೋಗ್ಬಿಟ್ಟಿದೆ. ಯಾತಕ್ಕೆ ಹೋಯ್ತು ಗೊತ್ತಾ, ಅರ್ಜುನ ಬಾಣ ಹೊಡೆದ್ನಲ್ಲ, ಮೈಯೆಲ್ಲ ರಂಧ್ರಮಯ, ಎಲ್ಲ ಬ್ಲಡ್ ಸೋರಿ ಹೋಗ್ಬಿಟ್ಟಿದೆ, ಆದ್ರೆ ನನ್ನ ಬುದ್ಧಿ ತಿಳಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ಬ್ಲಡ್ ಕ್ಯಾನ್ಸರ್ ಕ್ಯೂರ್ ಮಾಡೋದನ್ನ ಭೀಷ್ಮರ ಈ ಶಸ್ತ್ರ ಪ್ರಸಂಗದಲ್ಲಿ ಕಾಣುತ್ತೇನೆ. ಒಂದ್ ಹನಿ ರಕ್ತ ಇಲ್ಲಲ್ಲ, ಬುದ್ಧಿ ಸರಿಯಾಗಿ ತಿಳಿಯಾಗಿಬಿಟ್ಟಿದೆ ಈಗ, ಅದಕ್ಕೆ ಸ್ವಚ್ಛ ಮಾತಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ನಮಗೂ ಹಾಗೆಲ್ಲ ರಕ್ತ ಹೋಗುತ್ತೆ, ಹಾಗೆ ಸುಮ್ ಸುಮ್ನೆ ಹೋಗೋದಿಲ್ಲ. ರಕ್ತ ಎಲ್ಲಿಂದ ಹೋಯ್ತು, ಅರ್ಜುನ ಬಾಣ ಬಿಟ್ಟಾಗ ಹೋಯ್ತು, ಇಲ್ಲದ ಹೋಗ್ತಿರ್ಲಿಲ್ಲ. ಅರ್ಜುನ ಶೈಮೇ ಬಾಣಾಹ ನೇಮೇ ಬಾಣಾಹ ಶಿಖಂಡಿನಃ, ಅರ್ಜುನನ ಬಾಣಗಳಿಗೆ ಅವರ ಮೈಯೆಲ್ಲ ರಂಧ್ರವಾಗಿ ರಕ್ತ ಸೂರ್ತಾ ಇದೆ. ಯಾರೋ ಚುಚ್ಚಿದ್ರೆ ಕೊಲೆ ಆಗ್ತದೆ ಅಷ್ಟೇ, ರಕ್ತ ತೆಗೆಯಂದ್ರೆ ಚುಚ್ಚಿಬಿಟ್ಟು ರಕ್ತ ತೆಗಿಲಿಕ್ಕೆ ಆಗ್ತದಾ? ಸೈಂಟಿಫಿಕ್ ಮೆಥಡ್ ಇದೆ ಅದಕ್ಕೆ. ಆ ಮೆಥಡ್ ಅಲ್ಲಿ ತೆಗೆದ್ರೆ ರಕ್ತದ ಹೋಗಿ ಒಳ್ಳೆ ರಕ್ತ ಹಾಕ್ಲಿಕ್ಕೆ ಬರ್ತದೆ ಹೊರತು ಇವರು ಪ್ರಾಣ ತೆಗಿಬಹುದೇ ಹೊರತು ಉದ್ಧಾರ ಮಾಡಕ್ಕೆ ಆಗೋದಿಲ್ಲ. ಅರ್ಜುನನ ಬಾಣಗಳಿಂದ ಆಯ್ತಾ ಕೆಲಸ, ಅರ್ಜುನನ ಬಾಣಗಳಿಂದ ಮಾತ್ರ ಸಾಧ್ಯ, ಬೇರೆಯವ್ರ ಬಾಣಗಳಿಂದ ಸಾಧ್ಯ ಇಲ್ಲ. ಅರ್ಜುನ ಅಂದ್ರೆ ಯಾರು ಅಂದ್ರೆ ಆಚಾರ ಹೇಳ್ತಾರೆ, ಶ್ರುತಾದಿಹಿ ಶ್ರವಣ ಮನನ ಧ್ಯಾನ, ಸದಾ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ರೆ ಆಗ ನಮ್ಮ ಬುದ್ಧಿಗೆ ಬಂದಿರತಕ್ಕಂಥ ಮಂಕೆಲ್ಲ ಹೋಗಿಬಿಟ್ಟು ಶುದ್ಧವಾಗ್ತದೆ. ಮಧ್ಯಾಹ್ನ ಸಂಧ್ಯಾ ಒಂದೇ ಮಾಡ್ತೇವಲ್ಲ, ಅವಾಗ ಹೇಳ್ತೇವೆ ಮಂತ್ರ ಹೇಳ್ತೇವೆ ನಾವು, ಅಸತಾಂಚ ಪ್ರತಿಗ್ರಹಂ ಸ್ವಾಹ ಅಂತ ಹೇಳಿ. ಏನು ತಿನ್ನಬಾರದನ್ನು ತಿಂದಿದ್ದೇವೆ, ಮಾಡಬಾರದನ್ನು ಮಾಡಿದ್ದೇವೆ, ಕೆಟ್ಟವರಿಂದ ದಕ್ಷಿಣ ಇಷ್ಟೇ ತಗೊಂಡಿರ್ತೇವೆ, ಅದೆಲ್ಲ ಪಾಪ ಹೋಗಲಿ ಅಂತ ಹೇಳಿ ಅದನ್ನು ನೀರು ತಗೊಂಡು ಪ್ರತಿನಿತ್ಯದಲ್ಲ ಮಾತು ಹೇಳಿಬಿಟ್ರೆ ಅವಾಗ ಶುದ್ಧವಾಗ್ತದೆ. ಮಧ್ಯಾಹ್ನ ಸಂಧ್ಯಾ ಒಂದೇ ಉದ್ದೇಶ ಅದೇ, ಆ ದೊಡ್ಡ ಮಹಾಪಾಪ್ತಕವನ್ನು ಕಳ್ಕೊಳ್ಳೋದಕ್ಕೆ ಇರೋ ಉಪಾಯ ಅದು ಅರ್ಜುನನ ಬಾಣದಂತೆ ಕೆಲಸ ಮಾಡೋದಾದ್ರಿಂದ ಸರಿಯೋಯ್ತು ಅಂತ ಹೇಳಿದ್ರಂತೆ. ಇದು ಘಟ್ಟ ಹಾಗಿದ್ರೆ ಪರಿಸ್ಥಿತಿ ಹೇಗೆ ಸುಧಾರಿಸ್ತು ಅಂತ ಪ್ರಶ್ನೆ ಆಯ್ತು. ಆ ಪ್ರಶ್ನೆ ದೊಡ್ಡ ಪ್ರಶ್ನೆ ಆದ್ರಿಂದ ನಾಳೆ ಅದಕ್ಕೆ ಉತ್ತರ ನೋಡೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಜೊತೆಗೆ ಶ್ರೀ ಶ್ರೀನಿವಾಸ ಮೂರ್ತಿಯವರು ಈ ಗಿರಿನಗರ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷರು, ಅವರು 1,000 ರೂಪಾಯಿಗಳನ್ನು ಕೊಟ್ಟು ದಾನಿಗಳಾಗಿದ್ದಾರೆ, ಅವರಿಗೂ ನಮ್ಮ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮೊದಲೇ ಹೇಳಿದೆ, ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮ ಕೊಟ್ಟಿದೆ ಈಗಾಗಲೇ. ಅತ್ಯಂತ ಮುಖ್ಯವಾಗಿ ಗ್ರಂಥ ಪ್ರಕಾಶನ ನಮ್ಮ ಸೃಷ್ಟಿನ ದೊಡ್ಡ ಕಾರ್ಯ ಅದು. ಈಗಾಗಲೇ 99 ಗ್ರಂಥ ಪ್ರಕಾಶನ ಆಗಿ 100ನೇ ಗ್ರಂಥದ ಪ್ರಕಾಶನ ಫೆಬ್ರವರಿ 14 ಪುಣ್ಯಪ್ರಜ್ಞೆ ವಿದ್ಯಾಪೀಠದಲ್ಲಿ ಪರಮಬುದ್ಧ ಪೇಜಾವರ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಬಿಡುಗಡೆ ಆಗ್ತಾ ಇದೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ವಿದ್ವಾಂಸರಿಗೆ ಮಾಸಿಕ ಗೌರವಧನ. 25 ವಿದ್ವಾಂಸರಿಗೆ ಪ್ರತಿ ತಿಂಗಳು ಕೂಡ 500 ರೂಪಾಯಿಗಳಂತೆ ಅವರಿದ್ದಲ್ಲಿಗೆ ಕೊಡ್ತಾ ಇತ್ತು. ಮೊನ್ನೆ ಒಂದ್ ಕಡೆ ಹೋಗಿದ್ದೆ, ಒಬ್ಬ ದೊಡ್ಡ ವೃದ್ಧ ವಿದ್ವಾಂಸರು, ಪಾಪ ಒಳ್ಳೆ ಪಾಠ ಪ್ರವಚನ ಮಾಡ್ಕೊಂಡಿದ್ದವರು, ಸುದ್ದಿ ಬಂತು ಅವರ ಪ್ರತಿಶತ್ತು ಹೈದರಾಬಾದ್ ಹೋದ ಬರ್ತಾ ಇದ್ರು, ಯಾಕೆ ಬರಲಿಲ್ಲ ಅಂತ ಕೇಳಿದೆ, ಇಲ್ಲಿ ಪ್ಯಾರಾಲಿಸಿಸ್ ಆಗಿದೆ ಪಾಪ ಅಂತ. ಆ ಮಾತು ಕೇಳಿದ ತಕ್ಷಣ ನಾವು ಕೊಡೋಕೆ ಶುರು ಮಾಡಿ, ತುಂಬಾ ಭಾರಿ ಬಡವರು ಅವರು, ಶ್ರೀಮಂತರಲ್ಲ, ತಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿ. ಯಾಕೆಂದ್ರೆ ಅಂತ ಸ್ಥಿತಿಯಲ್ಲಿ ಅವ್ರಿಗೆ ಬಹಳ ಉಪಯೋಗಕ್ಕೆ ಬರ್ತದೆ ಎಂಬುದು ಎರಡನೇ ಕಾರಣ. ಇವರಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ವಿಧವಾದಂತಹ ಸ್ಕಾಲರ್ಶಿಪ್ ಇತ್ಯಾದಿ ಕೊಡೋ ವ್ಯವಸ್ಥೆ, ಅದೆಲ್ಲ ಶಾಸ್ತ್ರ ಸಂಬಂಧಪಟ್ಟಿದ್ರೆ ಮಾತ್ರ, ಬರೀ ಲೌಕಿಕ ವಿದ್ಯೆಗೆ ಅಲ್ಲ, ಲೌಕಿಕ ವಿದ್ಯೆಗೆ ಕೊಡ್ತೇವೆ ಪ್ಲಸ್ ಶಾಸ್ತ್ರ ಓದಿದ್ರೆ ಮಾತ್ರ ಆ ವ್ಯವಸ್ಥೆ. ಇನ್ನು ವೃದ್ಧರಿಗೆ ಕಣ್ಣಿನ ಆಪರೇಷನ್, ಪರೇ ಬಂದಾಗ ಆಪರೇಷನ್ ಮಾಡ್ಕೊಳ್ಳೋಕ್ಕೆ ಲೆನ್ಸ್ ಹಾಕೊಳ್ಳೋದಕ್ಕೆ ಅದೊಂದು ಕಾರ್ಯಕ್ರಮ. ಅದರ ಜೊತೆಗೆ ಹರಿತಾಮ್ರಸಾರ ಇತ್ಯಾದಿ ಒಪ್ಪಿಸಿದರೆ ಸ್ತ್ರೀಯರಿಗೆ, ಮಹಿಳೆಯರಿಗೆ ಹರಿದಾಸ ಸಾಹಿತ್ಯ ಮತ್ತು ಹರಿದಾಸ ಹರಿತಾಮ್ರಸಾರವನ್ನು ಒಪ್ಪಿಸಿದರೆ ಮಹಿಳೆಯರಿಗೆ, ಎಲ್ಲ ರೀತಿಯಲ್ಲೂ ಕೂಡ ಆ ಕಾರಣ ಧ್ಯೇಯ ಉದ್ದೇಶ ಇದೆ ಅಂತ ಹಿಂದೆ ಕಾಂಪ್ಲೇಟ್ ಅಂತ ಹೇಳಿದೆ. ಅದಕ್ಕೆ 14ನೇ ತಾರೀಕು ಏನು ಫೆಬ್ರವರಿಯಲ್ಲಿ ನಡೀತಾ ಇದೆ, ಅದು ನಿಶ್ಚಿತ ನಾಳೆ ಇನ್ನೂ ಖಚಿತವಾಗಿ ವಿವರಗಳು ಗೊತ್ತಾಗ್ತದೆ, ನಿಮಗೆಲ್ಲ ತಿಳಿಸಲಾಗ್ತಾ ಇದೆ ಅಂತ ಹೇಳ್ತಾ ನಾಳೆ ಸಾಯಂಕಾಲ ಎಂದೇನಂತೆ ಪ್ರವಚನ ನಡೆದು ಬಹಳ ಮುಖ್ಯವಾದ ಘಟ್ಟ ಸಭಾಪರ್ವದೊಳಗೆ ಈ ಸಮಸ್ಯೆ ಹೇಗೆ ಪರಿಹಾರ ಆಯಿತು, ಅಕ್ಷಯ ವಸ್ತ್ರ ಪ್ರಧಾನದ ಕಥೆಯಂತೂ ಇಲ್ಲೇ ಬರೋದಾದ್ರಿಂದ ಅದ್ರ ಏನೇನೋ ಕೇಳಿಬಿಟ್ಟಿರ್ತೇವೆ ನಾವು, ನಿಜವಾಗ್ಲೂ ನಡೆದಿದ್ದೇನು ಅಂತ ಜನಕ್ಕೆ ಗೊತ್ತಿಲ್ಲ. ಅಕ್ಷಯ ವಸ್ತ್ರದ ಹಿನ್ನೆಲೆ ಇವತ್ತು ಜಗ ಆಚಾರ ಹೇಳದ ಹೊರತು ಜಗತ್ತಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಏನೇನು ನಡೀತೋ ಅನ್ನೋದನ್ನ ಹೇಳ್ತಾ ಇತ್ತು. ಅದನ್ನೆಲ್ಲ ಒಂದು ನಾಳೆ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಸೇವಾಕರ್ತೃ ನರಸಿಂಹಮೂರ್ತಿಗಳು ಇವತ್ತು ಎಲ್ಲರಿಗೂ ಪ್ರಸಾದದ ಸೇವಾ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮತ್ತು
ಸರ್ವೇಂದ್ರಿಯೇಣ ಶ್ರೀ ಪ್ರಾಣಪತಿ ನೇರಿ ಸಹ ಜಲವೋಚ ಮಹಂ ತೇನ ಪ್ರಿಯತಾಂ ಕಮಲಾಂ.